ವೈರಾಗ್ಯವನ್ನು ಹಾಗೆ ಅರ್ಥಕರ್ತ ಏನಾಗಿಕ ಯಾರಿಗೆ ವೈರಾಗ್ಯ ಇಲ್ಲ ಅವರಿಗೆ ಸಾಧನೆಗೆ ಅರ್ಥನೇ ಇಲ್ಲ. ಮತ್ತು ಊಟ ಮಾಡಲಿಕ್ಕೆ ಎರಡು ಬೇಕು, ಅಡಿಗೆ ಬೇಕು, ಹಸಿವು ಬೇಕು. ಗೊತ್ತಾಗ್ತಿಲ್ಲ, ಅಡಿಗೆ ಇದ್ದಲ್ಲಿ ಊಟ ಮಾಡೋಕ್ಕೆ ಆಗೋದಿಲ್ಲ, ಅದು ಹಸಿವು ಇದ್ದವರು ಮಾತ್ರ ಊಟ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯೇ ವೈರಾಗ್ಯ ಆದ್ರೆ ಹಸಿವು ಅವನ್ನ ವೈರಾಗ್ಯ ನಾನು ನೆಗೆಟಿವ್ ಫಾರಂ ತಿಳ್ಕೊಂಡಿದ್ದೆ. ನೆಗೆಟಿವ್ ಫಾರಂ ವೈರಾಗ್ಯ, ಯಾವುದು ಬೇಡ ಅಂದರೆ ವೈರಾಗ್ಯ ಅಲ್ಲ, ಯಾವುದು ಬೇಡ ದೇವರು ಬೇಕು ಅಂದರೆ ವೈರಾಗ್ಯ. ದೇವರ ಹಸಿವು ಅಂದರೆ ದೇವ್ರ ಬಗ್ಗೆ ನಮಗೆ ಅನ್ನದ ಬಗ್ಗೆ ಹೇಗೆ ಹಸಿವು ಹುಟ್ಟಬೇಕು, ದೇವ್ರ ಬಗ್ಗೆ ಹಾಗೆ. ಆಗ ಅನ್ನದ ಬಗ್ಗೆ ಹಸಿವು ಹುಟ್ಟಿದ್ರೆ ಬೇರೆ ಯಾರು ಕೆಲಸ ಬಿಟ್ಬಿಡ್ತಾನೆ, ಹಸಿವಾದಾಗ ಏನು ಮಾಡ್ತಾನೆ, ನೀ ಹಸಿವೆ ಆಗಿದ್ದು ಬೇರೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾನೆ. ಯಾಕೋ ದೇವ್ರ ಬಗ್ಗೆ ಹಸಿವು ಹುಟ್ಟಿದ ಏನಾಗುತ್ತಾಗ ಬೇರೆ ಯಾವುದು ಬೇಡ ಅಂತಕ್ಕಂಥ ಭಾವನೆ ಬರುತ್ತೆ. ಆಗ ಇದಾಗುತ್ತೆ ಊಟಕ್ಕೂ ಎಲ್ಲ ಶತ ಒಂದು ಮಾತಿದೆ, ಶತಮ ವಿಹಾಯ ಹೋಗ್ತವ್ಯೋ. ನೂರಾರು ಕೆಲಸ ಬಿಟ್ಟು ಏನು ಮಾಡ್ತಾರಂತೆ, ಊಟ ಮಾಡ್ತಾರೆ. ಬೇರೆ ಎಲ್ಲ ಕೆಲಸ ಬಿಟ್ಟು ಊಟ ಮಾಡಿ ಬಂದೆ, ಅಮ್ಮಿ ಕೋಟಿ ನವೀನ್ ಬಂದಾಗ ಊಟ ಕೂತಾರೆ ಅಂದರೆ ಕಾಯ್ತಾರೆ. ಊಟ ಮುಗಿಯವರಿಗೆ ಒದ್ದೆ ಆಯ್ತು ಕೇಳಿ ಹೋಗೋದಿಲ್ಲ. ಎಂಥ ಪ್ರಸಂಗದಲ್ಲೂ ಕೂಡ ಊಟ ಅಂದರೆ ಮನುಷ್ಯ ಏನು ಮಾಡ್ತಾನೆ, ವಿಘ್ನ ಮಾಡೋದಿಲ್ಲ. ಅನ್ನಕ್ಕೆ ಹಾಗೆ ವಿಘ್ನ ಮಾಡಬಾರ್ದು, ಜ್ಞಾನಕ್ಕೆ ಹಾಗೆ ವಿಘ್ನ ಮಾಡಬಾರ್ದು. ಅರ್ಥ ಆಯ್ತಾ? ಇವತ್ತು ಜ್ಞಾನಕ್ಕೆ ವಿಘ್ನ ಮಾಡೋ ಅಭ್ಯಾಸ ಬಂದಿದೆ ಹೊರತು ಅನ್ನಕ್ಕೆ ವಿಘ್ನ ಮಾಡೋ ಅಭ್ಯಾಸ ಬಂದಿಲ್ಲ. ಅದಕ್ಕಿಂತ ದೊಡ್ಡದಾದ್ರಿಂದ ಜ್ಞಾನ ವಿಘ್ನ ಬರಬಾರದು. ಅದು ವೈರಾಗ್ಯ ಹುಟ್ಟೋದು ಯಾವಾಗ ಅಂತ ಕೇಳಿದರೆ ಅದಕ್ಕೆ ಏನು ಹೇಳ್ತಾರೆ, ಎಲ್ಲ ಗತ್ಯಾದಿ ನಿರೂಪಣ ಜೀವ ಯಾಗ ದೇಹ ಬಿಡ್ತಾನೆ, ಹೇಗೆ ಹೋಗ್ತಾನೆ, ನರಕಾದಿ ಎಷ್ಟು ಭಯಂಕರವಾದವುಗಳು, ಹೇಗೆ ಹುಟ್ಟೋದು, ಎಷ್ಟು ಲಾಂಗ್ ಪ್ರೋಸೆಸ್ ಅದು, ಒಂದು ಹುಟ್ಟಿದ ಮೇಲೆ ಹೇಗಿರ್ತಾನೆ, ಕೊನೆಗೆ ಹೇಗೆ ಸಾಯ್ತವೆ ಎಲ್ಲ ಹೇಳೋದ್ರಿಂದ ಏನಾಗುತ್ತೆ ಅಲ್ಲಿಗೆ, ಅಪ್ಪ ಅಂತ ವೈರಾಗ್ಯ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಓದೋದಿಲ್ಲ ಅಂತ ಹುಡುಗ ನೋಡಿ, ಓದೋದು ಏನಾಗುತ್ತೆ, ಕಸ ಗುಡಿಸೋರೆಲ್ಲ ತೋರಿಸ್ತಾನೆ, ಕಸ ಗುಡಿಸ್ಬೇಕಾಗತ್ತೆ, ಬೀದಿ ಗುಡಿದು ಎಲ್ಲ ತೋರಿಸಿದ ಏನು ಮಾಡ್ತಾನೆ, ಹೇಗಿದ್ರೆ ಬೇಡ ನಾನು ಓದ್ತೀನಿ ಅಂತ. ಆ ಟೈಪ್ ಯಾವಾಗ ಕೆಟ್ಟ ಅನಿಷ್ಟವನ್ನು ತೋರಿಸಿದಾಗ ಇಷ್ಟದ ಬಗ್ಗೆ ಅಪೇಕ್ಷೆ ಬರುತ್ತೆ. ಅದು ಮೊದಲನೇ ಪಾದಕ್ಕೆ ಏನಂತ ಹೆಸರು, ವೈರಾಗ್ಯ ಪಾದ ಅಂತ ಹೆಸರು. ಅದಕ್ಕೆ ಸಾರಾಂಶ ಅಂತ ಹೇಳಿಬಿಟ್ಟು ಈ ಮುಂದೆ ದ್ವಿತೀಯ ಪಾದ, ಅದರಲ್ಲಿ ಹೇಳ್ತಾರೆ ಭಕ್ತಿ ಪಾದ. ವೈರಾಗ್ಯ ಬಂದಲ್ಲಿ ಏನು ಬರಬೇಕು ಆಮೇಲೆ, ಆ ಕಡೆ ಈಗ ಅನ್ನಕಡೆ ಭಕ್ತಿ, ಆ ಕಡೆ ಭಕ್ತಿ. ಹಸಿವು ಬಂದಮೇಲೆ ಏನು ಬರಬೇಕು, ಭಕ್ತಿ ಬೇಕು. ವೈರಾಗ್ಯ ಬಂದಮೇಲೆ ಏನು ಬರಬೇಕು, ಭಕ್ತಿ ಬರಬೇಕು. ಭಕ್ತಿ ಬರಲಿಕ್ಕೆ ಏನಬೇಕು ಅಂತ ಕೇಳಿದರೆ ಮಹಾತ್ಮ್ಯ ಜ್ಞಾನ ಬರಬೇಕು. ಅದಕ್ಕೆ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ, ಭಾಷ್ಯದಲ್ಲಿ ಮೊದಲ ಮಾತು, ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ. ಸುಮ್ಮನೆ ಭಕ್ತಿ ಮಾಡಿದ್ರೆ ಯಾರು ಮಾಡೋಕ್ಕಾಗೋದಿಲ್ಲ. ದೇವರು ಎಷ್ಟು ದೊಡ್ಡವರಂತೂ ಗೊತ್ತ ಹೇಳಿ ತಕ್ಷಣ ಭಕ್ತಿ ಮಾಡ್ತಾರೆ. ಇವತ್ತು ನಮಗೇನಾಗಿ ಬರೀ ಭಕ್ತಿ ಮಾಡಿ ಅಂತ ಹೇಳಿ ಅಭ್ಯಾಸ ಆಗಿದೆ ಹೊರತು ಬರೀ ಊಟ ಮಾಡಿ, ಅದು ಪಡಿಸಿ ಬರೀ ಊಟ ಮಾಡಿ ಅಂದಾಗ ಆಗುತ್ತೆ ಅಷ್ಟೇ. ಏನು ಬೇಕು ಅದಕ್ಕೆ ಮೊದಲು ಮಹಿಮೆಯನ್ನು ಹೇಳೋದು. ಆ ಮಹಿಮೆ ಹೇಳುತ್ತಾ ಹೋದರೆ ಸಹಜವಾಗಿ ಏನಾಗುತ್ತೆ, ಯೋಗ್ಯರಿಗೆ ಆಸಕ್ತಿ ಬಂದೇ ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿ. ಮತ್ತೆ ಪಶ್ಚಾತ್ ಅದೃಷ್ಟ ವಿಜ್ಞಾನ ಕಾಲ ದುಃಖ ಪೃಥಕ್ ಭವಃ ಸಾರ ಭೇದೋ ವಿರುದ್ಧತ್ವ ನ್ಯಾಯ ಸಾಮ್ಯಂ ಸ್ವತೋ ಭವಃ ಗುಣಸಾಮ್ಯಂ ಅಯೋಗಸ್ಯ ತರ್ಕವಾದೋ ವಿಲೋಭತ ನಾನಾಭಾವ ಪ್ರಲೋಭಸ್ಯ ನೃತ್ಯ ಪೂರ್ವಪಕ್ಷದಾಹ. ಇಷ್ಟು ಪೂರ್ವಪಕ್ಷದ ಯುಕ್ತಿಗಳು. ಅದು ಸಿದ್ಧಾಂತ ಯುಕ್ತಿಗಳು ಯಾವುದು ಅಂದರೆ ಅಶಕ್ಯ ಕರ್ತೃತ ಶಕ್ತಿ ಸ್ವತೋ ಅಬೋಧಸ್ತದೇವ ಚ ಅಮಾನ ಕೃತ್ಯ ಸನ್ಮಾನ ಅಲ್ಪತಾ ಭವಾಹ ವಿಶೇಷ ದೃಷ್ಟಿ ವಾಕ್ಯೇ ಚ ಶಕ್ತಿ ಸುರಿದರ್ಶನ ಅಲೌಕಿಕತ್ವಾಧಿಕ್ಯಂ ಸ್ವಾತಂತ್ರ್ಯಂ ನಿರ್ಣಯ ಪ್ರವಾಹ. ಪ್ರಮ ಅಂದರೆ ಯುಕ್ತಿ, ನಿರ್ಣಯ ಸಿದ್ಧಾಂತ ಯುಕ್ತಿಗಳು. ಅವಿಷ್ಟು ಪೂರ್ವಪಕ್ಷ ಯುಕ್ತಿಗಳು ಸಿದ್ಧಾಂತ ಯುಕ್ತಿಗಳು. ಹಿಂದೆ ಅರ್ಥ ಹೇಳಿದೆ, ಯಾವ ಬೇಸಿಸ್ ಮೇಲೆ ಪೂರ್ವಪಕ್ಷ ಮಾಡ್ತಾನೋ ಅದು ಪೂರ್ವಪಕ್ಷ ಯುಕ್ತಿ, ಅದು ಆರ್ಗ್ಯುಮೆಂಟ್ ಆಫ್ ದಿ ಪೂರ್ವಪಕ್ಷಿ. ಯಾವ ಬೇಸಿಸ್ಟ ಸಿದ್ಧಾಂತ ಹೇಳ್ತಾನೋ ಅದು ಸಿದ್ಧಾಂತ ಯುಕ್ತಿ ಅದು. ಗೊತ್ತಾಯ್ತಾ? ಅವನೇನು ಹೇಳ್ತಾನೆ, ಅಲ್ಲಿ ಬೆಂಕಿ ಇಲ್ಲ ಅಂತ ಹೇಳಿದ. ಕಾರಣ ಏನು? ಬೇರೆ ಕಡೆ ಬೆಂಕಿ ಇಲ್ಲ, ಅಲ್ಲೂ ಇಲ್ಲ ಅಂತ ಹೇಳಿದ. ಅದಕ್ಕೆ ಇವನೇನು ಹೇಳಿದ, ಅಲ್ಲಿ ಧೂಮ ಇದೆ ಅದರಿಂದ ಬೆಂಕಿ ಇದೆ ಅಂತ ಹೇಳಿದ. ಅವಾಗ ಏನಾಯ್ತಾಗ ಒಪ್ಪಬೇಕು, ಅದು ಯಾವುದನ್ನು ಒಪ್ಪಿದ್ರೆ ಬೆಂಕಿನ ಒಪ್ಪಲೇಬೇಕು, ಅದನ್ನು ತೋರಿಸ್ಬಿಟ್ರೆ ಬೆಂಕಿ ಒಪ್ಪು. ಅದು ಸಿದ್ಧಾಂತ ಯುಕ್ತಿ ಅದು, ಇದು ಪೂರ್ವಪಕ್ಷ ಯುಕ್ತಿ ಅಷ್ಟು ಹೇಳಿ ಮುಂದೆ ಸಂಧ್ಯಾಧಿಕರಣ ಅಂತ. ಮೊದಲನೇ ಅಧಿಕರಣಕ್ಕೆ ಏನಂತ ಹೇಳಿದರು, ಸಂಧ್ಯಾಧಿಕರಣ ಸಂಧೆಯ ಸೃಷ್ಟಿರಾಹಿ. ಓಂ ಬ್ರಹ್ಮಸೂತ್ರ ಅದಕ್ಕಿರೋದು ಸಂಧೆಯ ಸೃಷ್ಟಿರಾಹಿ. ಭಗವನ್ ಮಹಿಮೆಯನ್ನು ಹೇಳ್ಬೇಕಾದ್ರೆ ಏನು ಹೇಳಬೇಕು? ಜನ್ಮಾದ್ಯಶೇ ಸಹ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಭಗವಂತನೇ ಮಾಡ್ತಾನೆ ಅಂತ ಹೇಳಿದಾಗ ಸಹಜವಾಗಿ ಆತನ ಬಗ್ಗೆ ನಮಗೇನಾಗುತ್ತೆ, ಒಳ್ಳೆ ಜ್ಞಾನ ಬಂದು ಭಕ್ತಿ ಬರುತ್ತೆ. ಆದರೆ ಅದನ್ನು ಹೇಳಕೊಟ್ಟಾಗ ಏನಾಗುತ್ತೆ ನಮಗೆ ಅರ್ಥ ಅರ್ಥ ಆಗೋದಿಲ್ಲ. ಅದಕ್ಕೇನು ಹೇಳ್ತಾರೆ, ಸ್ವಪ್ನದ ಬಗ್ಗೆ ಹೇಳ್ತಾರೆ. ಸ್ವಪ್ನದಲ್ಲಿ ಏನು ನಡೆಯುತ್ತೆ, ಸೃಷ್ಟಿ ಸ್ಥಿತಿ ಎಲ್ಲ ನಡೆಯುತ್ತೆ. ಸ್ವಪ್ನದ ಸೃಷ್ಟಿ, ಸ್ವಪ್ನದ ಸ್ಥಿತಿ, ಸ್ವಪ್ನದ ಲಯ. ಬೇಕು ಅಂತಾರೆ ಸ್ವಪ್ನ ಹೋಗಿಬಿಡುತ್ತೆ, ಇರೋದಿಲ್ಲ. ಬೇಡಂತಾರೆ ಸ್ವಪ್ನ ಜೋರಾಗಿ ಬಿಡುತ್ತೆ. ಸ್ಥಿತಿ ನಮ್ಮ ಕೈಯಲ್ಲಿಲ್ಲ, ಸ್ವಪ್ನ ಬಿಡಿಸ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ, ಬಿದ್ದು ಸ್ವಪ್ನ ಹೋಗಿಸ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ, ಕಂಡು ಸ್ವಪ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಸೊ ಸ್ವಪ್ನದಲ್ಲಿ ಏನು ಕಾಣ್ತಾ ಇದೆ ನಮಗೀಗ, ಸೃಷ್ಟಿ ಸ್ಥಿತಿಯ ಎಲ್ಲ ವ್ಯಾಪಾರ ಕಾಣ್ತಾ ಇದೆ. ಅದಕ್ಕೆ ಸಂಧೆ ಸೃಷ್ಟಿರಾಹಿ. ಸಂಧ್ಯಾ ಅಂದರೆ ಸ್ವಪ್ನ ಅಂತ. ಸಂಧ್ಯಾ ಅಂದರೆ ಏನು? ಸಂಧಿ ಕಾಲ. ಸಂಧ್ಯಾ ಶಬ್ದಕ್ಕೆ ಸಂಧಿ ಅಂದರೆ ಜಾಗರಣ ಅವಸ್ಥೆನೂ ಅಲ್ಲ, ಆ ಕಡೆಗೆ ಸುಷುಪ್ತಿ ಅವಸ್ಥೆ ಅಲ್ಲ, ಮಧ್ಯದ ಅವಸ್ಥೆ ಸಂಧ್ಯಾ ಅವಸ್ಥೆ. ಆದ್ದರಿಂದ ಸಂಧ್ಯಾ ಅಂತ ಹೇಳಿದರೆ ಸಂಧ್ಯಾ ಬೇರೆ, ಸಂಧ್ಯಂ ಬೇರೆ. ಸಂಧ್ಯಾ ಅಂದರೆ ಸಂಧಿ ಕಾಲ, ಆ ಅರ್ಥನೂ ಅದೇನೆ. ಬಟ್ ಆ ಕಾಲಕ್ಕೆ ನಾವು ಸಂಧ್ಯಾವನ್ನೇ ಕಾಲ ಅದು, ಇದು ಸ್ವಪ್ನ ವ್ಯವಸ್ಥೆಗೆ ಸಂಧ್ಯಾ ಅಂತ ಕರೀತಾರೆ. ಸಂಧೆ ಸ್ವಪ್ನೆ ಸೃಷ್ಟಿ ಆಹಿ ಸ್ವಪ್ರಾವಸ್ಥೆಯಲ್ಲಿ ಭಗವಂತನಿಂದನೆ ಸೃಷ್ಟಿಯನ್ನ ವೇದಗಳು ಹೇಳ್ತಾ ಇವೆ. ಆದ್ದರಿಂದ ಇವತ್ತು ಕೂಡ ಯಾರು ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳೋದು ಸಾಧ್ಯ ಇಲ್ಲ. ಜಗತ್ತಲ್ಲಿ ಒಂದಮಿಗೆ ಗೊತ್ತಿದೆ, ಸ್ವಪ್ನ ನೋಡೋನಿಗೆ ಗೊತ್ತು, ನಾನು ಇಷ್ಟಪಟ್ಟಂತೆ ಸ್ವಪ್ನ ಬಿದ್ದಿಲ್ಲ. ಮತ್ತೆ ಬೀಳ್ಸರಿಗೆ ಬೀಳ್ಸಕ್ಕೆ ಬರೋದಿಲ್ಲ, ಸ್ವಪ್ನ ಬೀಳಿಸ್ಬಿಡ್ತೀನಿ ಅಂತ ಯಾರು ಹೇಳಕ್ಕೆ ಬರುತ್ತಾ? ಬೆಳೀತು ಸ್ವಪ್ನ ಬೀಳಿಸ್ಬಿಡ್ತೀನಿ ಹೇಳಕ್ಕೆ ಬರೋದಿಲ್ಲ. ಸ್ವಪ್ನ ಬೀಳಿಸ್ತೇನೆ ಎಂಬ ಶಕ್ತಿ ಯಾರಿಗೂ ಇಲ್ಲ, ಮೀವನಿಗೂ ಇಲ್ಲ. ಇಲ್ಲೇನು ಗೊತ್ತಾಗತ್ತೆ? ಇಲ್ಲಿ ಪರಾಧೀನತೆ ಗೊತ್ತಾಗುತ್ತೆ, ದೇವರ ಸ್ವಾತಂತ್ರ್ಯ ನಮ್ಮ ಪರಾಧೀನತೆ ಗೊತ್ತಾಗುತ್ತೆ. ಆದ್ದರಿಂದ ಒಳ್ಳೆ ಮಹಿಮೆ ಇದು ಭಾಳ ಇಂಪಾರ್ಟೆಂಟ್ ಇದು. ಅದ್ರ ಜೀವನಿಗೆ ಕನ್ವಿನ್ಸ್ ಮಾಡಬೇಕಾದ್ರೆ ಆಸ್ತಿಕರಿಗೆ ನಾಸ್ತಿಕ್ಯವನ್ನು ತೆಗೆದು ಆಸ್ತಿಕ್ಯ ಬರಬೇಕು ಅಂತಿದ್ರೆ ಬ್ರಹ್ಮಸೂತ್ರ ಕೊಟ್ಟ ದೊಡ್ಡ ದೃಷ್ಟಾಂತ ಇರೋದು ಸ್ವಪ್ನದ ಕೆಸರನ್ನು ತಗೊಂಡು ಅಂತ ಹೇಳಿ. ಸ್ವಪ್ನದಲ್ಲಿ ಭಗವಂತನ ಸೃಷ್ಟಿ ಇತ್ಯಾದಿ ಹೇಗೆ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಜಾಗ್ರತ ಅವಸ್ಥೆಯಲ್ಲಿ ಯಾರಿಂದ ಆಗ್ತಾ ಇದೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಆಮೇಲೆ ಜಾಗ್ರತ ಅವಸ್ಥೆ ಮೇಲೆ ನಮಗೊಂದು ಸ್ವಾತಂತ್ರ್ಯ ಇಲ್ಲ, ಆ ಪ್ರಕಾರ ಬೇರೆಯವರ ಸ್ವಾತಂತ್ರ್ಯ ನಿಯಮೇನೆ ಕಾಣೋದಿಲ್ಲ ನಾನು. ದೇರ್ಫೋರ್ ಇಲ್ಲೇನಾಗುತ್ತೆ, ಸ್ವಪ್ನವತ್ ಜಾಗ್ರತ ಅವಸ್ಥಾ ಅಪಿ ಭಗವದ್ ಅಧೀರ ಅನ್ನೋ ಜ್ಞಾನ ಬಂದುಬಿಟ್ರೆ ಅಲ್ಲಿಗೆ ವಿಶೇಷವಾದ ದೇವರ ಮಹಿಮೆ ಗೊತ್ತಾದಾಗ ಅದಕ್ಕೆ ಸ್ವಪ್ನದ ಬಗ್ಗೆ ಮೊದಲು ಹೇಳುತ್ತಾರೆ. ಅದ್ರ ಬಗ್ಗೆ ನಿರ್ಣಯ ಎಲ್ಲ ಹೇಳಿಬಿಟ್ಟಿದ್ದಾರೆ, ಇಲ್ಲಿ ಆರ್ಗ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ. ಅದಕ್ಕೆ ಯುಕ್ತಿಗಳನ್ನು ಹೇಳೋದು ಅದು ವ್ಯಾಖ್ಯಾನದ ವೈಶಿಷ್ಟ್ಯ. ವಾಸನಾ ಸರ್ವವಸ್ತೂನಾಂ ಅನಾಜ್ಯನುಭವಾಗತಾಃ ಸಂತೇ ವಾಶೇಷ ದೀವಾನಾಂ ಅನಾದಿ ಮನಸಿದ್ಧಿತಾಃ. ಇಲ್ಲಿ ಪ್ರಶ್ನೆ, ಅದ್ವೈತಲ್ಲಿ ಏನಂತ ಅರ್ಥ ಮಾಡ್ತಾರೆ? ಸಂಧ್ಯೆ ಸೃಷ್ಟಿ ರಾಹ ಏನ್ರೇನು, ಜಗತ್ತೆಲ್ಲ ಸ್ವಪ್ನ ಇದ್ದ ಹಾಗೆ, ಅದಕ್ಕೆ ಹೇಳ್ತಾರೆ ಅಂತ ತಿಳ್ಕೊತಾರೆ. ಸ್ವಪ್ನದ ಏನು ಗೊತ್ತಾಯ್ತು ನಿಮಗೆ? ಸುಳ್ಳು ಅಂತ ಗೊತ್ತಾಯ್ತು, ಇದವ್ರ ವಾದ. ಸ್ವಪ್ನದೃಷ್ಟಾಂತ ಯಾತಕ್ಕೆ ಕೊಟ್ಟರು? ಸುಳ್ಳು ಅಂತ ಹೇಳೋದಕ್ಕೆ, ಇದವ್ರ ವಾದ. ಅದಕ್ಕೆ ಹೇಳ್ತಾರೆ ಸ್ವಪ್ನದೃಷ್ಟಾಂತ ಸುಳ್ಳು ಅಂತ ಹೇಳೋದಕ್ಕಲ್ಲ, ಸತ್ಯ ಅಂತ ಹೇಳಿ ವೈರಾಗ್ಯ ಹುಟ್ಟೋದಕ್ಕೆ ಹೇಳ್ತಾರೆ. ಬಂದು ವೈರಾಗ್ಯ ಬಂದಿರೋದು, ಇದು ಸುಳ್ಳು ಅಂತ ಹೇಳಿ ವೈರಾಗ್ಯ ಯಾಕೆ ಬರೋದು? ಹೋಗಿಬಿಡುತ್ತೆ. ಎಲ್ಲ ಬಿಟ್ಟು ಊಟಕ್ಕೆ ಬಾದರೂ ಪಾಪ ಕಷ್ಟಪಟ್ಟು ಬಂದು ಬಡಿಸೇ ಇಲ್ಲ, ಮತ್ತೇನು ಮಾಡ್ತಾರೆ ಇಮಿಡಿಯೇಟ್ಲಿ? ಎದ್ದು ಹೋಗ್ತಾನೆ ಅಷ್ಟೇ. ಇಲ್ಲಿ ಹೇಳ್ತಿರೋದು ಮುಕ್ತಿ, ಅವ್ರು ಹೇಳ್ತಿರೋದೇನು ಜಗತ್ತೆಲ್ಲ ಅಸತ್ ಜಗತ್. ಅದಕ್ಕೆ ಹೇಳ್ತಾರೆ ಅಸತ್ ಜಗತ್ ಯಾತಕ್ಕೆ ಅಂದರೆ ಸ್ವಪ್ನ ಸುಳ್ಳು ಅಂತ ಯಾತಕ್ಕೆ ಅಂದರೆ ಕಾರಣ ಕೊಡ್ತಾರೆ. ಸ್ವಪ್ನ ಸುಳ್ಳು ಯಾತಕ್ಕೆ ಅಂದರೆ ಈ ಸೃಷ್ಟಿಯಾಗಿ ಯಾವ ಪದಾರ್ಥಕ್ಕೂ ಅದು ಬೇಸಿಸ್ ಇಲ್ಲ, ಅದಕ್ಕೆ ದೇಹೋ ಎಲ್ಲ ಫಾಲ್ಸ್ ಅಂತ ಹೇಳ್ಬಿಡ್ತಾರೆ. ಮತ್ತು ಒಂದು ಒಪ್ಪಿಕೊಂಡಾಗಾಯ್ತಾ? ಏನು ಒಪ್ಪಿಕೊಂಡಾಗಾಯ್ತೋ? ಶೂನ್ಯದಿಂದ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಪಿಕೊಂಡಾಗುತ್ತೆ. ಬೇರೆ ಕಡೆ ಹೇಳ್ತಾರೆ ಶೂನ್ಯ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸ್ವಪ್ನ ಬೀಳಕ್ಕೆ ಸತ್ಯವಸ್ತು ಬೇಕಂತೆ, ಇಡೀ ಜಗತ್ತು ಬರಲಿಕ್ಕೆ ಸುಳ್ಳು ಸಾಕಂತೆ. ಎಂಥ ವಾದ ಅರ್ಥ ಆಯ್ತಾ? ಸ್ವಲ್ಪ ಎಲ್ಲ ಅಡುಗೆ ಮಾಡಲಿಕ್ಕೆ ಸುಳ್ಳು ಸಾಕು, ಒಂದು ಚಟ್ನಿ ಮಾಡ್ಬೇಕಾದ್ರೆ ಎಲ್ಲ ಬೇಕು. ಈ ಥರ ಆಯಿತು, ಉಲ್ಟಾ ಪಲ್ಟಾ. ಸ್ವಪ್ನಾವಸ್ಥೆಗೆ ಏನೂ ಬೇಡ ಅಂತ ಹೇಳೋದಾದರೆ, ಜಾಗ್ರತ ಅವಸ್ಥೆಗೆ ಏನೇನು ಬೇಡ, ಸ್ವಪ್ನಾವಸ್ಥೆಗೆ ಏನಾದರೂ ಬೇಕು ಅಂತ ವಾದ ಮಾಡೋದಾದರೆ, ಜಾಗ್ರತ ಅವಸ್ಥೆಗೆ ಏನು ಬೇಕು? ಜಾಸ್ತಿ ಬೇಕು. ವಾಸನಾ ಅಂತ ಈಗ ಹೇಳ್ತಾರೆ, ಸ್ವಪ್ನ ಸುಳ್ಳು ಅಂತ ಯಾಕೆ ಹೇಳ್ತೀವಿ ಅಂತ ಏನು ಹೇಳಿದ? ಅಲ್ಲಿ ಮೆಟೀರಿಯಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಲಿಕ್ಕೆ ಇದೆ ಅಂತ ಹೇಳ್ತಾರೆ. ಅಲ್ಲೇನಿದೆ? ವಾಸನ ಮಾಯಾ ಮಾತ್ರತ್ವ ಗೊತ್ತಾಯ್ತಾ? ಮಾಯಾ ಮಾತ್ರತ್ವ, ಮಾಯಾ ಮಾತ್ರ ಅಂತ ಸೂತ್ರ ಇರೋದು. ಮಾಯಾ ಶಬ್ದಕ್ಕೆ ಅವರೇನಂತ ಹೇಳ್ತಾರೆ? ಎಲ್ಲ ಮಾಯಾ ಅಂತ ಹೇಳ್ತಾರೆ. ಮಾಯಾ ಶಬ್ದಕ್ಕೆ ಅದಲ್ಲ ಅರ್ಥ, ವಾಸನ ಅಂತ ಅರ್ಥ. ವಾಸನ ಅಂದ್ರೇನು? ಇಂಪ್ರೆಷನ್ ಅಂತ, ಸಂಸ್ಕಾರದ ವಾಸನ ಅದನ್ನು ಹೇಳ್ತಾರೆ. ವಾಸನಾ ಸ್ವಪ್ನದೊಳಗೆ ಅವ್ರು ಸುಳ್ಳು ಅಂತ ಏನೋ ಕಾರಣ ಕೊಡ್ತಾನೆ. ಒಂದು ಕಾರಣ ಮೆಟೀರಿಯಲ್ಲೇ ಇಲ್ಲ, ಇನ್ನೊಂದು ಕಾರಣ ಏನೇನೋ ಕಾಣುತ್ತೆ, ಇರೋ ಸಾಧ್ಯತೆಯೇ ಇಲ್ಲ. ಸ್ವಪ್ನದಲ್ಲಿ ಏನೇನೋ ಕಂಡಾಗುತ್ತೆ ಅವೆಲ್ಲ ಸುಳ್ಳುಗಳು. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಅಲ್ಲ. ವಾಸನಾ ಸರ್ವ ವಸ್ತುವಿನ ಎಲ್ಲ ವಸ್ತುಗಳ ವಾಸನೆ ಇಂಪ್ರೆಷನ್ ತಲೆ ಮನಸ್ಸಲ್ಲಿ ಪೆಂಡ್ ಬಿದ್ದುಬಿಟ್ಟಿರುತ್ತೆ, ಎಲ್ಲ ಡಂಪ್ ಆಗಿಬಿಟ್ಟಿರುತ್ತೆ. ಅವು ಯಾವ ಅವಯ ವಸ್ತುವಿನ ಅನಾದಿ ಅನುಭವಾಗತ ಎಷ್ಟು ದಿವಸದಿಂದ ಇವೆವು? ಕೆಲವು ಪದಾರ್ಥ ಕಾಣ್ತೇವೆ ಈ ಜನ್ಮದಲ್ಲೇ ಕಂಡಿರೋದಿಲ್ಲ, ನಾವು ಯಾವುದೋ ಜನ್ಮದಲ್ಲಿ ಕಂಡಿದ್ದು ಈಗ ಬರುತ್ತೋ, ಯಾವುದೋ ಜನ್ಮದಲ್ಲಿ ಕಂಡಿದ್ದು ಈಗ ನಾವು ಕಾಣ್ತೇವೆ, ಇದೇ ಜನ್ಮದಲ್ಲಿ ಕಂಡಿತ್ತು ಕಾಣ್ತೇವೆ, ಎಸ್ ಅವತ್ತೇ ಕಂಡಿದ್ದು ಕಾಣ್ತಾನೆ. ಕೆಲಸಲ್ಲ ಮಕ್ಕಳೇನು ಎಲ್ಲ ಜೀವ ಹೋಗಿರ್ತಾರೆ, ಸಿಂಹ ರಾತ್ರಿ ಕೈ ಸೇರ್ಕೊಂಡ್ಬಿಡ್ತಾರೆ, ಅಲ್ಲ ಅವತ್ತೇ ಕಾಣ್ಬೋದು, ಎಂದೋ ಕಾಣ್ಬೋದು, ಜನ್ಮಾಂತರದ್ದು ಕಾಣ್ಬೋದು. ಮೂರು ಕೇಸ್ ಇದೆ, ಅರ್ಥ ಆಯ್ತು? ಅವರೇನು ತಿಳ್ಕೊಂಡ್ರು? ಈ ಕಂಡಿದ್ದಿಲ್ಲ ಅದರಿಂದ ಸುಳ್ಳು ಅಲ್ಲ. ವಾಸರ ಅಂದರೆ ಯಾವ ಬೇಕಾದ್ರೂ ಬಿದ್ದಿರ್ಬೋದು. ವಾಸರಾಹ ಸರ್ವ ವಸ್ತುವಿನಾಂ ಅನಾದಿ ಅನುಭವ ಆಗತಾಹ, ಅನಾದಿ ಅನುಭವದ ಬೇಸಿಸ್ ಮೇಲೆ ವಾಸನೆಗಳೆಲ್ಲ ಸಂಸ್ಕಾರಗಳೆಲ್ಲ ಡಂಪ್ ಆಗಿರು. ಸಂತೇವ ಅಶೇಷ ಜೀವಾನ, ಪ್ರತಿ ಜೀವರಿಗೂ ಕೂಡ ಉಂಟದು. ಅನಾದಿ ಮನಸ್ಸಿ ಸ್ಥಿತಾಹ, ವೆರಿ ಇಂಪಾರ್ಟೆಂಟ್. ಮನಸ್ಸಿನಲ್ಲಿ ಎರಡು ಭಾಗ ಇದೆ. ಅನಾದಿ ಮನಸ್ಸು ಅಂತ ಹೇಳಿದರೆ ಅನಾದಿ ಕಾಲದಿಂದ ಕರ್ಮನೂ ಇದೆ, ಅನಾದಿಕಾಲದ ಮನಸ್ಸು ಇದೆ, ಅದರಿಂದ ಏನೋ ಒಂದು ವಾಸನೆ ಅನುಭವಿಸಿರ್ತಾರೆ. ಅದೆಲ್ಲ ಕೂಡ ಏನಾಗಿರುತ್ತೆ? ಡಂಪ್ ಆಗಿ ಬಿದ್ದಿರುತ್ತೆ. ಅದು ಮನಸ್ಸಿ ಸ್ಥಿತಾಹ. ಆಮೇಲೆ ಅಲ್ಲಿ ಮನಸ್ಸೇ ಇರೋದಿಲ್ಲ, ಮನಸ್ಸಲ್ಲೇ ಡಂಪ್ ಆಗುತ್ತೆ ಅಂತ ಕೇಳಿದರೆ, ತ್ರಿಗುಣಾತ್ಮಕಮ್ಮನು ಅಸ್ತೇವಾ ಯಾವತ್ತಿ ಸದಾತನಂ ತತ್ರೈವಾಶೇಷ ಸಂಸ್ಕಾರಾಃ ಸಂಚೀಯಂತೆ ಸದೈವ ಚ. ಒಂದೊಂದು ಮಾತುಗಳು ಇದ್ದಾವೆ, ಜಡ್ಜ್ಮೆಂಟ್ಗಳು ಪ್ರತಿಯೊಂದು. ತ್ರಿಗುಣಾತ್ಮಕಮ್ಮನು ಅಸ್ತೇವ, ನಮಗೆ ತ್ರಿಗುಣಾತ್ಮಕವಾದ ಮನಸ್ಸು, ದೇಹ ಬಿಟ್ಟೋಗುತ್ತೆ, ಯಾರು ಸತ್ತರು ಇವತ್ತು ಸತ್ತ ನಾವಿದ್ದು ಎಲ್ಲ ಹೋಯ್ತು. ಎಲ್ಲ ಹೋಗೋದಿಲ್ಲ, ಏನು ಹೋಗುತ್ತೆ? ಅವನ ದೇಹ ಹೋಯಿತು. ಆದರೆ ಇಂದ್ರಿಯಗಳೆಲ್ಲ ಪೂರ್ತಿ ಹೋಗೋದಿಲ್ಲ, ಏನು ಮಾಡುತ್ತೆ? ಭಾಗಶಃ ಅನುರಜಂತೀತಂ, ಎಲ್ಲವನ್ನು ಫಾಲೋ ಮಾಡೋಕ್ಕೆ ಹೋಗುತ್ತೆ ಸೂಕ್ಷ್ಮವಾಗಿ. ಮನಸ್ಸು ಕುಂತು ಫಾಲೋ ಮಾಡುತ್ತೆ. ಮನಸ್ಸಿನಲ್ಲಿ ಸಂಸ್ಕಾರಗಳೆಲ್ಲ ಹೋಯ್ತಾರೆ. ಹಾಗೆ ಕಂಪ್ಯೂಟರ್ ಕೆಲಸ ಮುಗಿದೋಯ್ತು, ಎಲ್ಲ ಸಿ ಡಿ ಒಳಗೆ ಹಾಕೊಂಡು ಹೋಗ್ಬಿಡುತ್ತೆ. ಸಿ ಡಿ ಒಳಗೆ ಹಾಕೊಂಡು ಇಡೀ ದಿವಸ ಮಾಡಿದ್ದು ವರ್ಕ್ ಎಲ್ಲ ಒಂದು ಎರಡು ನಿಮಿಷ ಸಿ ಡಿಯಲ್ಲಿ ಹಾಕಾಗೆ ಪರಮಾತ್ಮ ಏನು ಮಾಡಿದ್ರು ನೋ ಮೊಮೆಂಟ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಅದೇನು ಮಾಡ್ತಾನೆ ಮತ್ತೆ ಜನ್ಮ ಜನ್ಮಕ್ಕೆ ಹೋಗ್ತಾನೇ ಇರುತ್ತದು. ಅರ್ಥ ಆಯ್ತಾ? ಇವತ್ತು ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ಸೈನ್ಸ್ ಕೇಳಿದ ಮೇಲೆ ಹಾಯ್ ಡಂಪ್ ಆಗುತ್ತೆ ಅಂತ ಕೇಳಿದರೆ ಇಷ್ಟೇ ಇಷ್ಟು ಇದ್ರೊಳಗೆ ಎಷ್ಟು ಡಂಪ್ ಆಗುತ್ತೆ? ಇದ್ರೊಳಗೆ ಸಿ ಡಿ ಸಿಕ್ತಾದಷ್ಟು ಕೆಪಾಸಿಟಿ ಭಾರಿ ಜಾಸ್ತಿ ಬರುತ್ತೆ. ಅರ್ಥ ಆಯ್ತಾ? ದೊಡ್ಡ ಸಿ ಡಿ ಚಿಕ್ಕ ಸಿ ಡಿ ಜಾಸ್ತಿ, ಇದಿಷ್ಟೇ ಎಷ್ಟು ಇರುತ್ತೆ. ಕೆಲವು ಇದು ಹಾಕಿರ್ತಾರೆ ನಿಮಗೆ ಸಿಮ್ ಕಾರ್ಡ್ ಎಷ್ಟೇ ಇರುತ್ತೆ, ಇಷ್ಟೊಳಗೆ ಎಷ್ಟು ಬೇಕಾದ್ರೆ ಇಮ್ಯಾಜಿನ್ ಇಷ್ಟೇ ಇಷ್ಟ ಅದು ನೋಡಿದ್ರೆ ಇರೋದು ಅಷ್ಟು ವಿಷಯ ಆ್ಯಕ್ಚುಲಿ ಫ್ಯಾಕ್ಟ್ ಅದು. ನೋಡಿದ್ರೆ ನಮಗೆ ಅದು ಮೇಲೆ ನೋಡಿದ್ರೆ ಏನು ಬುದ್ಧಿ ನಮಗೆ ಮೋಸ ಮಾಡ್ತೀರ ಅನಿಸ್ಬಿಡುತ್ತೆ ನಮ್ಗೆ. ಯಾರು ಸಾವಿರಾರು ರೂಪಾಯಿ ಇಷ್ಟು ಕೊಡ್ತೀಯಲ್ಲ, ನಮಗೆ ಬುದ್ಧಿ ಇಲ್ಲ ತಿಳ್ಕೊಡಿ ಅಂತ ಕೇಳಿದ್ರೆ ಬುದ್ಧಿ ಇಲ್ಲ ಅದು ಕನ್ಫರ್ಮ್ ಆಯ್ತು ನಿಮಗೆ ರೋಡಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆಮೇಲೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ದೇವರಿಗೆ ಎಂಥದ್ದದ ಇನ್ವಿಸಿಬಲ್ ಅಷ್ಟು ಅದರಲ್ಲಿ ಪ್ಯಾಕ್ ಮಾಡ್ತಾ ದೇವರು ಎಂಥದ್ರಲ್ಲಿ ಪ್ಯಾಕ್ ಮಾಡ್ತಾರೆ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಮನಸ್ಸು, ಅದರಲ್ಲಿ ಇಷ್ಟೆಲ್ಲ ಪ್ಯಾಕ್ ಆಗಿರುತ್ತೆ. ಇವತ್ತು ಅದೆಲ್ಲ ನಮ್ಗೆ ಅರ್ಥ ಇಷ್ಟೇ ಚಲ್ಲು, ಎಷ್ಟು ದಿವಸ ಬರುತ್ತೆ ವಾಚಿಗೆ ಅದು, ಎಷ್ಟು ಶಕ್ತಿ ಇರಬೇಡ ಅದ್ರೊಳಗೆ ವರ್ಷಗಟ್ಟಲೆ ಇಷ್ಟೇ ಇಷ್ಟೆಲ್ಲ ಹಾಕಿದರೆ ವರ್ಷಗಟ್ಟಲೆ ಇರೋದು ಸ್ಟೋರ್ ಆಗಿ ಅದು 24 hours ವರ್ಕ್ ಮಾಡಬೇಕು. ಮತ್ತೆ ಅದು ವಾಚು ವಾಚ್ ಎಷ್ಟು ಕೊಟ್ಟರೆ ವಾಚ್ ಅಲ್ಲ, ದಿವಸಕ್ಕೆ ಅರ್ಧ ಗಂಟೆ ನಡೆಯುತ್ತೆ ಅಂತ ಕೇಳಿದ್ರೆ ವಾಚ್ ಏನದು ವಾಚ್ ಆಗಿ ನಡಿಬೇಕಾದ 24 hours ನಡಿಬೇಕು. ಅದನ್ನು ಆ ರೀತಿ ಶಕ್ತಿ ಮಾಡುತ್ತಾರೆ. ಎಲ್ಲಿಂದ ಬರ್ತದೋ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಅವೆಲ್ಲ ಸತ್ಯ. ಪರಮಾತ್ಮನ ಶಕ್ತಿ ಇನ್ನೂ ದೊಡ್ಡದಾದ್ದರಿಂದ ಮನಸ್ಸಿನೊಳಗೆ ಎಲ್ಲ ಪ್ಯಾಕ್ ಮಾಡ್ತಾರೆ. ಮನಸ್ಸು ಹೋಗೋದಿಲ್ಲ ಯಾವಾಗಲೂ, ಅದು ಎಲ್ಲಿವರೆಗೂ ಇರುತ್ತದೆ ಯಾವನ್ ಮುಕ್ತಿ ಮುಕ್ತಿ ಆಗೋವರೆಗೂ ಕೂಡ ಅವ್ರ ಮನಸ್ಸು ಫಾಲೋ ಮಾಡ್ತಾನೇ ಇರುತ್ತೆ. ತ್ರಿಗುಣಾತ್ಮಕ ಸತ್ವಗುಣ ರಜೋಗುಣ ತಮೋಗುಣದಿಂದ ಕೂಡಿದ ಮನಸ್ಸು ಮುಕ್ತಿವರೆಗೂ ಹೋಗ್ತಾ ಸದಾತನ ಅನಾಧಿಕಾರದಿಂದ ಇದೆ, ಮುಕ್ತಿವರೆಗೂ ಇರುತ್ತೆ. ಮುಕ್ತಿ ಹೋಗಬೇಕಾ ಎಲ್ಲ ತೆಗೆದು ಹಾಕ್ಬಿಡ್ತಾರೆ. ಹೇಳಿದ್ದೇನು ಇಂದ್ರಿಯಗಳು ಪ್ರಧಾನ, ಪಂಚಭೂತಗಳು ಹೋಗಲಿ ಅಲ್ಲಿವರೆಗೂ ಪಂಚಭೌತಿಕ ದೇಹ ಅಂತಾನೆ ಹೇಳ್ತಾರೆ. ಅಂದರೆ ಏನಿದೆ ಬಾಡಿಯೊಳಗೆ ಎಲ್ಲ ಸೂಕ್ಷ್ಮ ರೂಪದಲ್ಲಿ ಎಲ್ಲ ಹೋಗ್ಬಿಡ. ಸೂಕ್ಷ್ಮ ರೂಪದಲ್ಲಿ ಪ್ರತಿಯೊಂದು ಫೋಟೋ ತೆಗೆದಾಗ ಏನಾಗುತ್ತೆ? ಅವನು ಹೊದ್ಕೊಂಡು ಶಾಲು ಬಣ್ಣ ಗಿಣ್ಣ ಎಲ್ಲ ಬೀಳುತ್ತೆ ಅದ್ರೊಳಗೆ. ಪ್ರತಿಯೊಂದು ಕೂಡ ಎಷ್ಟು ರೀತಿ ಬಿಡುತ್ತೆ, ಎಷ್ಟು ಬೇಕಾದಕ್ಕೆ ಒಂದೇ ಒಂದು ಫ್ಯಾಕ್ಟ್ರಿ ಆಫ್ ಇನ್ ಸೆಕೆಂಡ್ ಒಳಗೆ ಬದ್ದು ಹೋಗ್ಬಿಟ್ಟು ಪ್ರತಿಯೊಂದು ಕೂಡ ಆ ಥರ ಎಲ್ಲ ಇಟ್ಟಿದ್ದು ಹೋಗಿ. ಅದಕ್ಕೆ ನಾವು ಹಿಂದೆ ಎಲ್ಲರೂ ಒಂದೇ ರೀತಿ ಹಾಕಿರೋದಿಲ್ಲ ಅಂದರೆ ಆ ಕಾರಣ. ಮತ್ತು ಮೆಮೊರಿ ಇತ್ಯಾದಿ ಯಾಕೆ ಜಾಸ್ತಿ ಇರುತ್ತೆ? ಹಿಂದೆ ಮಾಡಿದ್ದು ಏನಾಗುತ್ತೆ? ಅದು ಪ್ಯಾಕ್ ಆಗಿರುತ್ತೆ. ಈಗ ಫ್ರೆಶ್ ಆಗಿರುತ್ತಾರೋ ಕಂಪ್ಯೂಟರ್ ತರೋದು ಬೇರೆ, ಹಾರ್ಡ್ವೇರ್ ಬೇಕಾ ಅಷ್ಟು ಪ್ಯಾಕ್ ಆಗಿಬಿಟ್ಟು ಅವಾಗ ಟಕಟಕ ಉಪಯೋಗಿಸಕ್ಕೆ ಬರುತ್ತೆ ಅಷ್ಟೇ. ಅದರಿಂದ ಇದನ್ನ ಯೋಚನೆ ಬಂದರೆ ನಮಗೇನಾಗುತ್ತೆ, ನಾವು ಮಾಡೋ ಸಾಧನೆ ಯಾವುದೂ ವ್ಯರ್ಥ ಆಗೋದೇ ಇಲ್ಲ. ಒಳ್ಳೆಯ ಸಾಧನೆ ಏನು ಮಾಡಿದ್ರು ಕೂಡ ಅದು ಇರೋದರಿಂದ ಮುಂದೆ ಒಳ್ಳೆಯದಾಗೇ ಆಗುತ್ತೆ. ಕೆಟ್ಟ ಸಾಧನೆ ಮಾಡೋದ್ರಿಂದ ಹಾಗೆ ಪ್ಯಾಕ್ ಆಗೋದು, ಅದು ಪ್ರಾಬ್ಲಮ್ ಆಗುತ್ತೆ. ಕೆಟ್ಟ ಸಾಧನೆ ಮಾಡಬಾರ್ದು, ಒಳ್ಳೆಯದನ್ನು ಬಿಡಬಾರ್ದು. ತತ್ರೈವ ಅಶೇಷ ಸಂಸ್ಕಾರ ಸಂಚೀಯಂತೆ ಸದೈವ ಚ. ಆ ಮನಸ್ಸಿನೊಳಗೆ ಅನಾದಿ ಸಂಸ್ಕಾರಗಳೆಲ್ಲ ಪ್ಯಾಕ್ ಆಗುತ್ತೆ. ಸೂಕ್ಷ್ಮತೈರಲಯೇ ಸತ್ಯ ಪ್ರಾಕೃತೈರುಪಚೀಯತೆ ಸೃಷ್ಟಿಕಾಲೇ ಯದಾ ತನ್ನ ಸಂಸ್ಕಾರ ಸಂಸ್ಥಿತಿ. ಸೂಕ್ಷ್ಮತ್ವೇನ ಲಯೇ ಸತ್ಯ, ಪ್ರಳಯ ಕಾಲದಲ್ಲೂ ಕೂಡ ಜೀವನಿಗೆ ಏನಾಗಿರುತ್ತೆ? ಅನಾದಿ ಸಂಸ್ಕಾರ ಇರುತ್ತೆ. ಪ್ರಾಕೃತೈರುಪಚೀಯತೆ, ಅವೇನೇನಾಗುತ್ತೆ? ಪ್ರಾಕೃತ ವಸ್ತುಗಳಿಂದ ದೊಡ್ಡದಾಗ್ತಾ ಹೋಗುತ್ತೆ. ಪ್ರಾಕೃತ ವಸ್ತುಗಳು ಬೀಜ ಇದೆ, ನೀರಾಗ್ತಾ ಹೋದ ಏನಾಯಿತು? ದೊಡ್ಡ ದೊಡ್ಡದಾಗ ಹೋಗೋ ದಿನ ದೊಡ್ಡದಾಗಲು ಶುರುವಾಯಿತು. ಬಟ್ ಬೀಜ ಇಲ್ಲಾಂದ್ರಾಗೋ ಸಾಧ್ಯತೆ ಇಲ್ಲ. ಚಿಕ್ಕ ಬೀಜ ಹೇಗೆ ದೊಡ್ಡ ಮರವಾಗುತ್ತೋ ಸಂಸ್ಕಾರ ಏನಾಗ್ತಾ ಹೋಗುತ್ತೆ? ಎಕ್ಸ್ಪೋಸ್ ಆಗಲು ಶುರುವಾಗುತ್ತೆ. ಸೃಷ್ಟಿಕಾಲದಲ್ಲಿ ಉಪಜೀಯತೆ, ಲಯಕಾಲದಲ್ಲಿ ಕಂಪ್ರೆಸ್ ಆಗ್ಬಿಡುತ್ತೆ. ತನ್ನ ಅದಿಲ್ಲ ಹೋಗಿದ್ರೆ ಕುತ ಸಂಸಾರ ಸಂಸ್ಥಿತಿ, ಇದ್ರ ಸಂಸಾರ ಯಾರು ಬರ್ತಾನೆ ಇರಲಿಲ್ಲ, ಎಲ್ಲರೂ ಒಂದೇ ರೀತಿ ಇರಬೇಕಾಗಿತ್ತು, ಒಂದೇ ರೀತಿ ಹೋಗಬೇಕಾಗಿತ್ತು. ಆ ರೀತಿ ಯಾಕಾಗೋದಿಲ್ಲ ಅಂದರೆ ಪ್ರತಿಯೊಬ್ಬರ ಕರ್ಮಗಳು ಏನಾಗಿವೆ? ಭಿನ್ನ ಜೀವರು ಭಿನ್ನ ಕರ್ಮ. ಒಂದೇ ಬಸ್ನಲ್ಲಿ ಕೂತರೆ ಎಲ್ಲ ಒಂದೇ ಯೋಚನೆ ಮಾಡೋದಿಲ್ಲ, ಒಂದೇ ಬಸ್ನಲ್ಲಿ ಕೂತಿರ್ತಾರೆ ಎಲ್ಲರೂ ಒಂದೇ ಯೋಚನೆ ಮಾಡೋದಿಲ್ಲ. ಕೆರೆ ಯಾವ್ಯಾವುದೇ ಕೆಲಸಕ್ಕೆ ಹೋಗೋರು ಇರ್ತಾರೆ, ಗೊತ್ತಾಯ್ತು? ಅವ್ರವ್ರ ಯೋಚನೆ ಬರೀ, ಪಾಪ ಇಂಟ್ರಿಗೆ ಹೋಗೋರು ಬೇರೆ, ವಾಪಸ್ ಬರೋರು ಬೇರೆ, ಕೆಲಸ ಸಿಗದೇನೆ ಮತ್ತೆ ಹೋಗ್ತಿರೋರು ಬೇರೆ, ಏನೋ ಮಾಡೋರು ನೂರಾರು ಯೋಚನೆಗಳು. ಕೂತರು ಒಂದೇ ಬಸ್ಸಲ್ಲೇ ಹೋಗಲಿ, ಇನ್ನೂ ಒಂದೇ ಸೀಟಲ್ಲಿ ಪಕ್ಕ ಪಕ್ಕದಲ್ಲಿ ಕೂತಿರ್ತಾರೆ. ಇವ್ರ ಯೋಚನೆ ಬೇರೆ, ಅವನು ಸಿಗರೇಟ್ ಬೇಕು ಅವನು ಯೋಚನೆ ಮಾಡ್ತಿರ್ತಾನೆ, ಮಠದ ಬಗ್ಗೆ ಅವನು ಯೋಚನೆ ಮಾಡ್ತಿರ್ತಾನೆ. ಪಕ್ಕದಲ್ಲಿ ಕೂತ್ ಮಾತ್ರಕ್ಕೆ ಏನಿರಬೇಕಾಗಿಲ್ಲ, ಐಡಿಯಾಸ್ ಒಂದೇ ಇರಬೇಕಾಗಿಲ್ಲ. ಆದ್ದರಿಂದನೇ ಇದು ಎಲ್ಲ ಜೀವರು ಕೂಡ ಏನೇನಿದ್ದಾರೆ, ಪ್ರತಿಯೊಬ್ಬರು ತಮ್ಮದೇ ಆಗಿರತಕ್ಕಂಥ ಒಂದು ಸಾಧನೆ ಇದೆ. ಸಾಧನೆ ತಕ್ಕಂಥ ಸಂಸ್ಕಾರ ಬೆಳೆದು ಸಂಸ್ಕಾರಕ್ಕೆ ತಕ್ಕಂತೆ ಅದು ಮುಂದೆ ಬೆಳೀತಾ ಹೋಗುತ್ತೆ. ಸಂಸ್ಕಾರ ಭಗವಾನೇವ ಸರ್ವಾ ನಾನಾವಿಧಂ ಜಗತ್ ಸ್ವಪ್ನಕಾಲೇ ದರ್ಶಯತಿ ರಾತ್ರಿರ್ಜಾಗ್ರತ್ವಮೇವ ಹಿ. ಆದ್ದರಿಂದ ಪರಮಾತ್ಮ ಏನು ಮಾಡ್ತಾನೆ? ಸಂಸ್ಕಾರೈ ಭಗವಾನೇವ, ಪರಮಾತ್ಮನೇ ಈ ಸಂಸ್ಕಾರಗಳಿಂದ ನಾನಾವಿಧಂ ಜಗತ್ ಸೃಷ್ಟ್ವ. ಮನಸ್ಸಿನ ಕನಸುಗಳು ಏನು ತೋರಿಸ್ತಾನೆ? ಚಿತ್ರವಿಚಿತ್ರ ಜಗತ್ತು. ಸ್ವಪ್ನಕಾಲೇ ದರ್ಶಯತಿ, ಸ್ವಪ್ನಕಾಲದಲ್ಲಿ ತೋರಿಸ್ತಾನೆ. ಭ್ರಾಂತಿರ್ಜಾಗ್ರತ್ವಮೇವ ಹಿ, ಅಲ್ಲಿರೋ ಭ್ರಾಂತಿ ಯಾವುದು ಅಂದರೆ ವಸ್ತು ಎಲ್ಲ ಸತ್ಯನೇ, ಹೊರಗಿಂದು ಅಂತ ತಿಳ್ಕೊಳ್ಳೋದು ಅಷ್ಟೇ ತಪ್ಪು. ಹೊರಗಿನ ಪದಾರ್ಥ ಇದು ಅಂತ ತಿಳ್ಕೊಳ್ಳೋದು ತಪ್ಪು ಅಷ್ಟೇ ಹೊರತು ಸ್ವಪ್ನ ವಾಸನಾಮಯವಾಗಿ ಏನಾಗಿದೆ ಅದು ಫೋಟೋ ತೋರಿಸಿದಾಗ ನಮ್ಮ ತಂದೆ ಅಂದರೆ ತಂದೆ ಹೌದು, ಫೋಟೋನೇ ತಂದೆ ಅಲ್ಲ, ಅಷ್ಟು ವ್ಯತ್ಯಾಸ. ಫೋಟೋ ರಕ್ತವಾಂಶ ಇಲ್ಲ ಆದ್ದರಿಂದ ಅಲ್ಲ, ತಂದೆ ಇಮೇಜು ಹೌದು ಕರೆಕ್ಟ್. ಆ ಥರ ಸ್ವಪ್ನದಲ್ಲಿ ಎರಡು ಭಾಗ ಇದೆ, ಸ್ವಪ್ನವಾಗಿ ಸತ್ಯನೇ, ಅದು ಹೊರಗಿನ ವಸ್ತುವೇ ಅದನ್ನು ತಿಳ್ಕೊಳ್ಳೋದು ಮಾತ್ರ ತಪ್ಪು, ಭ್ರಾಂತಿನೇ ಹೊರತು ಬೇರೆ. ಅವನು ಟೋಟಲಿ ಭ್ರಾಂತಿ ಅಂದ್ಬಿಡ್ತಾನೆ. ಎಲ್ಲ ಭ್ರಾಂತಿ ಅನಿತ್ಯ ಅಲ್ಲ, ಮೊದಲೇದಾಗಿ ಸತ್ಯ ಅದು ಸತ್ಯ. ಮತ್ತು ಹೊರಗಿನ ವಸ್ತುವೇ ಅದಲ್ಲ, ಹೊರಗಿನ ವಸ್ತುವೇ ಅದಲ್ಲ. ಬಹಳ ಭಾರತ ಜಾಗ್ರತ್ವಮೇ ವಹಿ. ನಾವು ಕನಸಿನಲ್ಲಿ ಆನೆ ಕಂಡ, ಕನಸಿನ ಆನೆ ಮಧ್ಯ ನಾನೇ ನೋಡಿದ್ದ, ಬಟ್ ಅದೇ ಆನೆ ಬಂದಿದ್ದಲ್ಲ. ಸಿಮಿಲರ್ ಹೊರತು ಸೇಮ್ ಅಲ್ಲ, ಸೇಮ್ ಅಂತ ತಿಳ್ಕೊಳ್ಳೋದು ಮಾತ್ರ ಭ್ರಾಂತಿನೇ ಹೊರತು ಇದು ಇದಲ್ಲ. ಇದನ್ನು ಈಗ ಅವ್ರಿಗೆ ಅರ್ಥ ಆಗಲಿಲ್ಲ. ಅದು ಈ ಕಾಡೋದಿಲ್ಲ ಸುಳ್ಳು. ವಸ್ತು ಕಂಡಾಗಿ ಸತ್ಯ ಆಗಲಿಕ್ಕೆ ಈಗಿರಬೇಕಾಗಿಲ್ಲ, ತಿಳ್ಕೊಂಡ ಕಾಲಕ್ಕೆ ಇದ್ರೆ ಸಾಕು. ಇವತ್ತು ರೆಕಾರ್ಡ್ ಇರ್ಬೇಕು, ರೆಕಾರ್ಡಿನ ವ್ಯಾಲ್ಯೂ ಯಾವಾಗ ಏನೋ 1967 ಎಸ್ ಎಲ್ ಸಿ ಪಾಸ್ ಮಾಡಿದ್ದ, ಆ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಅವತ್ತು ಎಂಟ್ರಿ ಇರಬೇಕು ಹೊರತು ಇವತ್ತು ಪ್ರತಿ ವರ್ಷ ಇರಬೇಕಾಗಿಲ್ಲ. ಅವತ್ತಿನ ತೆಗೆದು ನೋಡಿ ಇರಬೇಕು, ಅವತ್ತಿನ ಲಿಸ್ಟ್ ತೆಗೆದು ನೋಡಿದ್ರೆ ಹೆಸರು ಇರಬೇಕು, ನಂಬರ್ ಇರಬೇಕು, ಮಾರ್ಕ್ಸ್ ಕಾರ್ಡ್ ಇರಬೇಕು. ಪ್ರತಿ ವರ್ಷ ಅವನಿರ್ಬೇಕಾದ ಕಣಿವೆ ಇವತ್ತಿಲ್ಲ ಆದ್ರಿಂದ ಸುಳ್ಳು ಅಂದ್ಬಿಟ್ಟ. ಈ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ, ಇವತ್ತು ಈ ವರ್ಷ ನಮಗೆ ಕೊಡೋದಿಲ್ಲ ಆದ್ರಿಂದ ಸುಳ್ಳು. ಈ ವರ್ಷ ಸುಳ್ಳು ಅಷ್ಟೇ, ಅವತ್ತಿನ ಕಾಲಕ್ಕೆ ಏನಾಗಿದೆ ಅದು ಸತ್ಯವಾಗಿದೆ. ಆದ್ದರಿಂದ ಸಂಸ್ಕಾರಗಳೆಲ್ಲ ಇದ್ದೇ ಇದೆ. ಪರಮಾತ್ಮ ನಮಗೆ ಸ್ವಂತ ಮಾಡಿಕೊಳ್ಳೋದು ಬರೋದಿಲ್ಲ. ಗೊತ್ತ, ಅಕ್ಕಿ ಮಾಡಿ ಕೊಡ್ತಾರೆ, ಅಡುಗೆ ಮಾಡಿಕೊ ಬರುತ್ತೆ, ಅಡುಗೆ ಬರೋದಿಲ್ಲ. ಅದಕ್ಕೆ ಯಾರು ಬೇಕು ಅದಕ್ಕೆ ಅಡುಗೆ ಬರಬೇಕು. ಅಥವಾ ಪದಾರ್ಥ ಇದ್ದ ಮಾತ್ರಕ್ಕೆ ಅಡುಗೆ ಮಾಡಿಕೊಳ್ಳೋದು ನಮ್ಗೆ ಹೇಗೆ ಬರೋದಿಲ್ವೋ ಅದೇ ರೀತಿಯೇ ಸಪ್ರದಲ್ಲಿ ಮೆಟೀರಿಯಲ್ ಡಂಪ್ ಆಗಿದ್ರು ಕೂಡ ನಮಗೇನು ಬರೋದಿಲ್ಲ, ನಾವೇ ಎಡಿಟ್ ಮಾಡ್ಕೊಳ್ಳೋದು ಬರೋದಿಲ್ಲ. ಪರಮಾತ್ಮ ಎಡಿಟ್ ಮಾಡಿ ನಿಮಗೆ ತೋರಿಸ್ತಾ, ಇದು ಪಿಕ್ಚರ್ ಇದ್ದಾಗ ಶೂಟ್ ಮಾಡಿಬಿಡ್ತಾರೆ 20,000 ಎಷ್ಟೋ 1,000 ಅಡಿನ, ಆಮೇಲೆ ಕಟ್ ಮಾಡಿಬಿಟ್ಟು 1,000 ಅಡಿ ಮಾಡಿಸ್ತಾ. ಪರಮಾತ್ಮ ಏನು ಮಾಡ್ತಾರೆ ಅದನ್ನು ಯಾವ್ದು ತೋರಿಸ್ಬೇಕು, ನಾವು ಫೋಟೋ ತೆಗೆ ಕೊಡ್ತೀವಿ ಡೆವಲಪ್ ಮಾಡಿಕೊಡಪ್ಪ ಅಂತೀವಲ್ಲ, ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಎಲ್ಲ ಡೆವಲಪ್ ಮಾಡಿ ಯಾವ್ದು ತೋರಿಸ್ಬೇಕು ಅದನ್ನು ತೋರಿಸ್ತಾರೆ ಅಷ್ಟೇ. ಫಸ್ಟ್ ಸಿನಿಮಾ ಕಾನ್ಸೆಪ್ಟ್ ಬಂದಿದೆ ಪರಮಾತ್ಮ, ಎಲ್ಲ ಶೂಟಿಂಗ್ ಇವೆಲ್ಲ ಶೂಟಿಂಗ್ ಇದ್ದ ಹಾಗೆ ಸ್ವಪ್ನದಲ್ಲಿ ನಿಲ್ಲಿ ಮಾಡ್ತಾನೆ ಪರಮಾತ್ಮ. ಹಾಂ, ಬಣ್ಣ ಬಣ್ಣ ಹೇಗೆ ಕನಸಿನಲ್ಲಿ ಏನಾಗ ಸಿನಿಮಾದೊಳಗೆ ಡಿಜಿಟಲ್ ಏನೋ ಒಂದು ಸಿಂಹವೋ ಮನುಷ್ಯ ಆಗಿಬಿಡುತ್ತೆ, ನಮ್ಮ ಸಿಂಹ ಆಗಿಬಿಡುತ್ತೆ. ಕನಸಲ್ಲಿ ಹಾಗೆ ಆಗೋದು, ಕನಸಲ್ಲಿ ಏನಾಗ್ತಿರುತ್ತೆ, ರೈಲ್ ಹೋಗ್ತಿರ್ತಾರೆ, ಇದು ಬಸ್ ಆಗಿಬಿಟ್ಟಿರುತ್ತೆ, ಇದಕ್ಕಿಂತ ಬಸ್ ಆಗಿಬಿಟ್ಟಿರುತ್ತೆ. ಅದರೊಳಗೆ ಜಟಕಾಲದಲ್ಲಿ ಇರ್ತಾರೆ, ಅವಾಗ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ಮತ್ತೆ ಯಾರೋ ಮತ್ತೆ ಯಾರೋ ಮಾತು ಇನ್ನೊಬ್ರು ಯಾರೋ ಬಂದುಬಿಟ್ಟಿರ್ತಾರೆ. ಅದೆಲ್ಲ ಏನು ಫೋಟೋಗ್ರಾಫಿ ಟ್ರಿಕ್ ಹಾಗೋ ಪರಮಾತ್ಮ ಟ್ರಿಕ್. ಹಾಂ, ಇದೆಲ್ಲರೂ ಸ್ವಪ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಫಿಲ್ಮ್ಗೆ ಅದಕ್ಕೆ ಏನು ವ್ಯತ್ಯಾಸ. ಹಾಂ, ಬಟ್ ಅಲ್ಲಿ ಒಬ್ಬನೇ ತೊಡೆ ಟಿಕೆಟ್ ಇಲ್ಲ, ಒಬ್ಬನೇ ನೋಡ್ಬೇಕು ಅಷ್ಟೇ, ಯಾವ ರೀತಿ ಇಲ್ಲ. ಮತ್ತೆ ಬೇಕಾದ್ರೆ ತೋರಿಸ್ತಾ ನೋಡ್ಬೇಕು, ತೋರಿಸಿದ್ದು ನೋಡಬೇಕು, ಅದು ಯಾವುದೇ ಇಲ್ಲ. ಆ ಒಳ್ಳೆ ಸಂಸ್ಕಾರ ಅದಕ್ಕೆ ಬೆಳೆಸ್ಕೋಬೇಕು. ಒಳ್ಳೆ ಸಂಸ್ಕಾರ ಬೆಳೆಸ್ಕೊಂಡ್ರೆ ಏನಾಗುತ್ತೆ, ಒಳ್ಳೊಳ್ಳೆ ಸ್ವಪ್ನ ಬೆಳೆಸ್ತವೆ, ಮನಸ್ಸು ಫ್ರೆಶ್ ಆಗ್ತಾರೆ. ಮತ್ತೆ ಬೆಳೋದ್ರಿಂದ ಕೆಟ್ಟ ಕನಸು ಬಿದ್ದಾಗ ಏನಾಗುತ್ತೆ, ಕೆಲಸಲ ಸೂಚನೆ ಕೆಲಸ ತನಗೋಗ್ಬೋದು ತಲೆಗೆ. ಸೈಕಾಲಜಿಸ್ಟ್ ಹೇಳಿದ್ರು ಅಕಸ್ಮಾತ್ ಏನಾದ್ರು ಕನಸು ಇಲ್ಲದೆ ಹೋಗಿದ್ರೆ ಮನುಷ್ಯ ಉಚ್ಚಾಗ್ಬಿಡ್ತಿದ್ದ ಅಂತ ಹೇಳ್ತಾ. ಅರ್ಥ ಆಯ್ತಾ? ರಾಯಲ್ ರೋಡ್ ಆಫ್ ಎಕ್ಸ್ಪ್ಲೋರಿಂಗ್ ಫಾರ್ ದಿ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಅಂತ ಕರೀತಾ. ಎಷ್ಟೋ ಒಂದು ಅನ್ವಾಂಟೆಡ್ ಥಿಂಗ್ಸ್ ಡಂಪ್ ಆಗಿರ್ತವೆ, ರಿಲೀಸ್ ಆಗಬೇಕು ಅವೆಲ್ಲ ಕೂಡ. ರಿಲೀಸ್ ಆಗದೆ ಹೋದ್ರೆ ಏನಾಗುತ್ತದೆ, ಮನುಷ್ಯ ಹುಚ್ಚಾದಾಗಿರ್ತಾರೆ. ಸ್ವಪ್ನದಾಗೆಲ್ಲ ರಿಲೀಸ್ ಸಿಕ್ಬಿಡುತ್ತೆ, ಸೊ ರಿಲೀಸ್ ಸಿಕ್ಬಿಟ್ಟು ಮತ್ತೆ ನಾರ್ಮಲ್ ಆಗಿರ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಸ್ವಪ್ನದ ಕಾನ್ಸೆಪ್ಟ್ ಬಹಳ ದೊಡ್ಡದು. ಅದ್ರ ಬಗ್ಗೆ ಆಚಾರ ಎಷ್ಟೊಂದು ಬರೀತಾರೆ, ಯಾರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೈಕಾಲಜಿಸ್ಟ್ ಎಲ್ಲ ಮೊದಲು ಓದ್ಬೇಕಾದ್ರೆ ಗೊತ್ತಾನೆ, ಬೇರೆಯವ್ರು ಬೇರೆ ಚಾನ್ಸ್ ಸುಳ್ಳು ಅಂತ ಬರೆಯದೇ ಏನು ಬಂತು, ಬೇರೆಯವರು ಸುಳ್ಳು ಅಂತ ಕರೆದ್ರೆ ಇನ್ನೇನು ಬೇರೆ ನೆಸಿಟಿನೇ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸೈಕಾಲಜಿ ಅಂಡ್ ಮಧ್ವಾಚಾರ್ಯ ಡ್ರೀಮ್ಸ್ ಅಂಡ್ ಮಧ್ವಾಚಾರ್ಯರು ಎಷ್ಟು ಪಿ ಎಚ್ ಡಿ ಮಾಡೋದು, ಎಷ್ಟು ಟಿ ಸಿ ಎಸ್ ಮಾಡ್ಬೋದು, ಏನಿಲ್ಲ ಎಲ್ಲ ಆಗೋಗ್ಬಿಟ್ಟೆ ತಿಳ್ಕೊಂಡಿದೆ. ಏನು ಬಾಕಿ ಇಲ್ಲೇ ಇಲ್ಲ, ಈಗ ವಿಮಾನ ಬರೋದೊಂದೇ ಬಾಕಿ ಅಷ್ಟೇ. ಹೌದಲ್ಲ, ವಿಮಾನ ಬರೋದೊಂದೇ ಬಾಕಿ ಇದೆ, ಹೊತ್ತು ಇನ್ಯಾವುದೂ ಇಲ್ಲ. ಸಿಕ್ಕಾಬಟ್ಟೆ ಕೆಲಸ ಇದೆ ಮಾಡೋಕ್ಕೋದು. ಸಂಸ್ಕಾರ ಇರ್ ಭಗವಾನ್ ಸೈಕಾಲಜಿ ಎಮ್ ಎ ಮಾಡಬೇಕು, ಇದನ್ನ ಓದಬೇಕು. ಆಗ ಅದಕ್ಕೆ ಡಿಫ್ರೆನ್ಸ್ ಎಲ್ಲ ಗೊತ್ತಾಗ, ಏನೇನು ಮಾಡೋಕ್ಕೆ ಡಿಸಸ್ ಎಲ್ಲ ಗೊತ್ತಾಗ. ದೀಪ್ ಅನಾಲಿಸ್ಟ್ ಪ್ರತಿಯೊಂದು ಹೇಳ್ತಾರೆ. ಎಷ್ಟು ಕಡೆ ಹೇಳ್ತಾರೆ ಸ್ವಪ್ನದ ಬಗ್ಗೆ, ನೀವು ಸ್ವಪ್ನದ ಪುರಾಣದಲ್ಲಿ ಬೇಕಾಷ್ಟು ಮಾಹಿತಿಗಳು ಸಿಗುತ್ತೆ, ಉಪನಿಷತ್ನಲ್ಲಿ ಬರುತ್ತೆ. ಅದೆಲ್ಲ ಒಟ್ಟಿಗೆ ಸೇರಿಸಿಬಿಟ್ರೆ ಪೂರ್ವವಾದ ಗ್ರಂಥ ಆಗ್ತದೆ. ಸ್ವಪ್ನಕಾಲೇ ದರ್ಶಯತಿ ಭ್ರಾಂತಿರ್ ಜಾಗ್ರತ್ವಮೇ ವಹಿ ಅದೃಷ್ಟೇ ಚಾಶ್ರುತೆ ಭಾವೇ ನಭಾವ ಉಪಜಾಯತೆ ಅದೃಷ್ಟಾದಶ್ರುತಾತ್ ಭಾವಾತ್ ನಭಾವ ಉಪಜಾಯತೆ ಒಂದು ಹೇಳಿಬಿಡ್ತಾರೆ. ಅದೃಷ್ಟೇ ಅಶ್ರುತೆ, ಯಾವುದನ್ನು ನಾವು ಕಂಡಿಲ್ಲ, ಯಾವುದನ್ನು ನಾವು ಕೇಳಿಲ್ಲ, ಅದು ಮನಸ್ಸಿಗೆ ಬರೋ ಚಾಶ್ರುತೆ. ಕೆಲಸ ಸ್ವಪ್ನದಲ್ಲಿ ಹೀಗಾಗಿರ್ಬೋದು, ದೇವದ ಕಥೆ ಕೇಳಿ ಮಗು ದೇವ ಅಂತ ಎದ್ದುಬಿಡುತ್ತೆ. ಅಲ್ಲಿಂದ ಸಂಸ್ಕಾರ ಕೇಳಿದ ಸಂಸ್ಕಾರ, ಕೆಲವು ನೋಡಿದ ಸಂಸ್ಕಾರ, ಕೆಲವು ಕೇಳಿದ ಸಂಸ್ಕಾರ, ಗೊತ್ತಾಯ್ತಾ? ಅದಕ್ಕೆ ಅದೃಷ್ಟೇ ಅಶ್ರುತೆಯೇ ಭಾವ. ಸಂಸ್ಕಾರ ಎರಡು ವಿಧ, ನೋಡಿ ಬಂದ ಸಂಸ್ಕಾರ ಅಂತ ಹೇಳಿದರೆ ಅದು ವಿಡಿಯೋ, ಕೇಳಿ ಬಂದ ಸಂಸ್ಕಾರ ಆಡಿಯೋ ಇದೆ, ಗೊತ್ತಾಯ್ತಾ? ಕೇಳಿ ಬಂದ ಸಂಸ್ಕಾರ ಇರುತ್ತೆ, ನೋಡಿ ಬಂದ ಸಂಸ್ಕಾರನೂ ಇರುತ್ತೆ. ಅದಕ್ಕೆ ತಕ್ಕಂತೆ ಅದು ಯಾವಾಗ ಅದು ಯಾವ ರೈಪ್ ಆಗುತ್ತೆ ಏನು ಎಲ್ಲ ನಮಗೆ ಗೊತ್ತಿಲ್ಲ, ಎಲ್ಲ ದೇವರಿಗೆ ಗೊತ್ತು. ಅದೃಷ್ಟಾದ ಶ್ರುತಾದ ಭಾವಾತ್ ನಭಾವ ಉಪಜಾಯತೆ. ಅದೃಷ್ಟ ಟೋಟಲಿ ಅದೃಷ್ಟವಾಗಿದ್ದರೆ, ಟೋಟಲಿ ಅಶ್ರುತವಾಗಿದ್ದರೆ ಎಂದೂ ಮನಸ್ಸಿನ ಸಂಸ್ಕಾರ ಬರೋದಿಲ್ಲ, ಅಂತ ಕನಸು ಬಿಡೋದಿಲ್ಲ. ಎಷ್ಟೋ ಸರ್ತೆ ತಾನೇ ಕನಸನ್ನು ಆತ್ಮಹತ್ಯೆ ಮಾಡಿಕೊಂಡ ಕನಸು. ಅದರ ಅರ್ಥ ಏನು ಅಂತ ಕೇಳಿದರೆ, ಆತ್ಮಹತ್ಯೆ ಮಾಡಿಕೊಂಡು ಕೇಳಿರ್ತಾನೆ ಯಾರೋ, ಅದನ್ನು ಅನುಭವಿಸ್ತಾರೆ. ಅಥವಾ ಯಾವುದೋ ಜನ ತಾನೇ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಯಾವುದೋ ಜನ ತಾನೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೇಸ್ ಒಂದು, ಅಥವಾ ಇನ್ನೊಬ್ರು ಮಾಡೋದು ಕೇಳಿ 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 ತನಗೆಲ್ಲ ಅಪ್ಲೈ ಮಾಡ್ಕೊತಾರೆ, ಅದು ಇನ್ನೊಂದು ರೀತಿ. ಇತಿ ಶ್ರುತಿ ಪರಾಡೋಕ್ತಿ ಅರಾಜಿ ಸ್ವಾತ್ತು ಯುಜ್ಯತೆ. ಇಷ್ಟೆಲ್ಲ ಹೇಳೋದು ಇಂಪಾರ್ಟೆಂಟ್, ಎಲ್ಲ ಶ್ರುತಿ ಪುರಾಣ ವಾಕ್ಯ ನಮ್ಮದಲ್ಲ ಅಂತ ಹೇಳಿಬಿಡ್ತಾರೆ ಆಚಾರ್ಯ. ಇಷ್ಟು ಎಲ್ಲಿ ಹೇಳಿದೆ, ಶ್ರುತಿ ಪತ್ತು ಪುರಾಣಗಳನ್ನು ಹೇಳಿದ್ದಾರೆ. ಕದಾಚಿತ್ತರ ಚರಣ ಯೋಗ್ಯಂ ಎಂದತ್ರ ವಿಭಾಗತಃ ಯಾವುದು ನಮ್ಮ ಕಂಡಕ್ಕೆ ಕಣ್ಣಿಗೆ ಕಾಣಕ್ಕೆ ಸಾಧ್ಯ ಇಲ್ಲ, ಈ ಥರ ಕ್ಲಾಸಿಫಿಕೇಶನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ದೃಷ್ಟಂ ಸಮಾಧಿಕರಣಂ ಸಜತೇಂದ್ರ ಸಜಂ ಸಮಃ. ಆದರೆ ಎಲ್ಲೋ ಕೇಳಿದ್ದು ಎಲ್ಲೋ ಕಂಡಿದ್ದು ಅವೆರಡು ಕ್ಲಬ್ ಆಗುತ್ತಲ್ಲ ಅದು ಮಾತ್ರ ಭ್ರಮೆ. ಹೇಳಿದ್ರೆ ಮನುಷ್ಯ ಹೋಗ್ತಾ ಹೋಗ್ತಾ ಸಿಂಹ ಆಗಿಬಿಡೋದು ಅವೆಲ್ಲ ಅದು ಭ್ರಮೆ. ಆದರೆ ಸಿಂಹ ಇರೋದು ಸತ್ಯ, ಮನುಷ್ಯ ಇರೋದು ಸತ್ಯ, ಎರಡು ನೋಡಿರೋದು ಸತ್ಯ, ಮನಸ್ಸಲ್ಲಿ ಡಂಪಾಗಿದ್ದು ಸತ್ಯ, ದೇವರು ತೋರಿಸೋದು ಸತ್ಯ, ಎರಡು ಸೇರೋದು ಮಾತ್ರ ಇದೆ. ದೃಶ್ಯತೆ ಎತ್ತರ ಸತ್ಯ ಭ್ರಮ ವಾಸನಾ ಮಾತ್ರ ಮೂಲತ್ವ ಜಾಗ್ರತ್ವತ್ ನಷ್ಟತಾ ನಚ. ಬಹಳ ಇಂಪಾರ್ಟೆಂಟ್. ಸ್ವಪ್ನಕ್ಕೂ ಜಾಗ್ರತ ವಸ್ತುಗೆ ಒಂದು ವ್ಯತ್ಯಾಸ ಇದೆ, ಕ್ಲಾರಿಟಿಯಲ್ಲಿ ಡಿಫರೆನ್ಸ್. ಕ್ಲಾರಿಟಿ ಯಾವತ್ತು ಜಾಸ್ತಿ, ಜಾಗ್ರದ ಅವಸ್ಥೆ ಜಾಸ್ತಿ. ಕೆಲವು ಸ್ವಪ್ನಗಳು ಬೆಳಗ್ಗೆ ಬಿದ್ದ ಅವು ಭಾರಿ ಕ್ಲಿಯರ್ ಆಗಿರುತ್ತೆ ಕೆಲವು ಸಲ, ಗೊತ್ತಾಯ್ತಾ? ಕೆಲಸ ತಾನೇ ಯೋಚನೆ ಮಾಡಿ, ನಿಜಾನೋ ಕನಸು, ಕನಸು ಅಲ್ಲೇ ಕನಸಲ್ಲೇ ಯೋಚನೆ ಮಾಡ್ತಾರೆ. ಇದು ಕನಸು ನಿಜಾನೋ ಅನ್ನೋಷ್ಟು ಮಟ್ಟಿಗೆ ಅಪೂರ್ವ ವಸ್ತು ಅನ್ಎಕ್ಸ್ಪೆಕ್ಟೆಡ್ ಆಗೋಗ್ಬಿಟ್ರೆ ಅಲ್ಲಿ ಶಾಕ್ ಆದಾಗಿಬಿಡುತ್ತೆ. ಆ ಥರ ಅದು ಸಾಮಾನ್ಯ ಸ್ವಪ್ನಗಳು ಏನಾಗಿರುತ್ತೆ, ಸ್ವಲ್ಪ ಕ್ಲಾರಿಟಿ ಕಡಿಮೆ. ಅದು ಕೆಲವು ಸ್ವಪ್ನಗಳು ಬೆಳಗಾಗ್ತು ಮರ್ತೆ ಹೋಗಿಬಿಡುತ್ತೆ ಕೆಲವು ಸ್ವಪ್ನಗಳು. ಹೇಳ್ತಾರೆ ಕೆಲವು ಮರುದಿವಸ ಜ್ಞಾಪಕ ಇರುತ್ತೆ ಕೆಲವು ಸಲ, ಕೆಲವು ಎದ್ದು ಸ್ವಲ್ಪ ಜ್ಞಾಪಕ ಇರುತ್ತೆ ಆಮೇಲೆ ಮರ್ತೆ ಹೋಗಿಬಿಡುತ್ತೆ. ಅದು ಭಾಳ ಕ್ಲಾರಿಟಿ ಕಡಿಮೆ ಆಗುತ್ತೆ. ಹಾಗೆ ನೀವು ಕಣ್ಣು ಬಸ್ತೇನೆ ಮರಿತೇವೆ, ಸ್ವಪ್ನದಲ್ಲಿ ಮರೆಯೋದೇನು ಆಶ್ಚರ್ಯ ಅಲ್ಲ. ದೃಷ್ಟಂ ಸ್ವಾಸನಾ ಮಾತ್ರ ಮೂಲತ್ವ ಜಾಗ್ರತ್ವ ಸ್ಪಷ್ಟತಾನಚ. ಆದ್ದರಿಂದ ಕ್ಲಾರಿಟಿ ಕಡಿಮೆ. ಎಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ಗೂ ಕಲರಲ್ಲಿ ಎಷ್ಟು ಡಿಫರೆನ್ಸ್ ಇದೆ? ಈಗ ಕಲರಲ್ಲಿರೋ ಕ್ಲಾರಿಟಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗೋಗ್ಬಿಡುತ್ತೆ ಆಗಲೇ. ಅದರಲ್ಲೂ ಫ್ರೆಶ್ ಬೇರೆ ಹಳೇದು ಬೇರೆ, ಲೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಲೆನ್ಸ್ ಸರಿಯಾಗಿಲ್ಲದವ್ರು ಏನಾಗುತ್ತೆ, ಅದು ಸರಿ ಬರೋದಿಲ್ಲ. ಲೆನ್ಸ್ ಇದ್ರೆ ವೈಡ್ ಆ್ಯಂಗಲ್ ಲೆನ್ಸ್ ಇನ್ನೂ ಜಾಸ್ತಿ ಕವರ್ ಆಗುತ್ತೆ. ಆ ಟೈಪ್ ಅವರವರ ಎಕ್ಸ್ಪೀರಿಯನ್ಸ್ ಬರೋದರಲ್ಲೂ ಕೂಡ ಡಿಫರೆನ್ಸ್ ಇರುತ್ತೆ. ಆದರೆ ಸ್ವಪ್ನ ವೇರಿ ಆಗುತ್ತೆ. ಭೇದು ಅಭೇದ ಇದಿಷ್ಟು ತೇರಿ. ಈಗ ಈಗ ಅವ್ರೇನು ಮಾಡ್ತಾರೆ ಈಗ, ಇಲ್ಲ ಇಲ್ಲ ನೀವು ಹಾಗೆಲ್ಲ ಒಬ್ಬಲಕ್ಕಾಗಲ್ಲ ಕಲ್ತಾನೆ ನಾವು ಅಂತ ಮತ್ತೆ ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಭೇದು ಅಭೇದು ಅಥವಾ ದ್ವಂದ್ವಂ ಈ ಪ್ರಶ್ನೋನ ಯುಜ್ಯತೆ ದೃಷ್ಟು ಸ್ವಪ್ನಶ್ಚ ದೃಷ್ಟತ್ವ ಭೇದಶ್ಚೈ ವಾಖಿಲೈರ್ಜನೈ. ಇನ್ನು ಸ್ವಪ್ನದಲ್ಲಿ ಕಾಣತಕ್ಕಂಥ ವಸ್ತುಗಳಿದೆಯಲ್ಲ, ಅವಕ್ಕೂ ನಮಗೂ ಭೇದನೋ, ಅವಕ್ಕೂ ನಮಗೂ ಅಭೇದನೋ, ಅಥವಾ ದ್ವಂದ್ವಂ ಅಂದ್ರೇನು, ಭೇದಾಭೇದನೋ ಅಂತ ಪ್ರಶ್ನೆ ಮಾಡ್ತಾನೆ. ನಮ್ಮನೇನು ದಾರಿ ತಪ್ಪಿಸ್ಬೇಕು ಅಂತೇಳಿ ಭೇದಾಭೇದನೋ ಭೇದನೋ ಅಭೇದನೋ ಸ್ವಪ್ನ ಪದಾರ್ಥ ನಮಗೂ ಅಂತ ಕೇಳಿದರೆ, ದೃಷ್ಟು ಸ್ವಪ್ನಸ್ಯ ದೃಷ್ಟತ್ವ ಸ್ವಪ್ನಕ್ಕೂ ದೃಷ್ಟುವಿಗೂ ಇರೋ ಸಂಬಂಧ ಏನು ಅಂತ ಕೇಳಿದರೆ ಆಚಾರ ಉತ್ತರ ಕೊಡ್ತಾರೆ. ಭೇದಶ್ಚೈವ ಅಖಿಲೇ ಜನೈ. ಇದು ನೀನೇ ಹೇಳು, ಗೊತ್ತಾಗುತ್ತೆ. ಅದು ನೀನು ನೋಡಲ್ಪಟ್ಟ ವಸ್ತುವಿಗೂ ನೋಡಿದ ಪದಾರ್ಥ ವ್ಯಕ್ತಿಗೂ ಏನು ಸಂಬಂಧ? ಭೇದನೆ. ಅದಕ್ಕೆ ಹೇಳ್ತಾರೆ ಭೇದ ಏವ ದುಷ್ಟತ್ವ ಭೇದಶ್ಚೈವ ಅಖಿಲೇ ಜನೈ. ಎಲ್ಲ ಯಾರು ಬೇಕಾದ್ರೂ ಕೇಳಿ ಹೇಳ್ತಾರೆ, ಭೇದನೆ ಹೇಳ್ತಾರೆ. ಇಷ್ಟು ಹೇಳಿ ಮೊದಲನೇದಾಗಿ ನೀನು ಪ್ರಶ್ನೆ ಕೇಳಿದ್ದೆ ತಪ್ಪು. ನೀನು ಕೆಲವು ಪ್ರಶ್ನೆಗಳನ್ನು ಕೇಳಬಾರ್ದು, ನಾಲ್ಕು ವಿಧ ಪ್ರಶ್ನೆ ಕೇಳಬಾರದು ಅಂತ ಹೇಳಿ. ಪ್ರಶ್ನೆ ದೋಷಾಹಿ ಚತ್ವಾರಃ ಸುವ್ಯಾಹತಿರ ಸಂಗತಿ ಸಿದ್ಧಾರ್ಥತಾ ಚ ವೈಫಲ್ಯಂ ನತೈಶ್ಚಾ ತತ್ವ ನಿರ್ಣಯ. ನೋಡಿ ಎಷ್ಟು ಇಂಪಾರ್ಟೆಂಟ್, ಪ್ರತಿಯೊಂದು ತಿಳ್ಕೊಂಡಿರ್ಬೇಕು ನಾವು. ಇವೆಲ್ಲ ಡಿಫೆಕ್ಟ್ಸ್ ಆಫ್ ಫ್ಯಾಲಸೀಸ್ ಆಫ್ ಕ್ವಶನ್ಸು. ಇಂಥ ಪ್ರಶ್ನೆ ಕೇಳಬಾರ್ದು ಯಾವಾಗಲೂ ಅಂತ ಹೇಳ್ತಾ. ಎಂಥ ಪ್ರಶ್ನೆ ಕೇಳಬಾರದು? ಸುವ್ಯಾಹತಿ ಕಾಂಟ್ರಡಿಕ್ಟರಿ ಪ್ರಶ್ನೆ ಕೇಳಬಾರ್ದು. ನನ್ನ ಮಾತು ಬರುತ್ತೆ ಇಲ್ಲ ಡಾಕ್ಟರ್ ಅಂತ ಕೇಳೋದು ಹೋಗಿ. ಏನಾಗಿದೆ ಅಲ್ಲಿಗ ಮಾತು ಬರುತ್ತೆ ಇಲ್ಲ ಕೇಳ್ಬೇಕಾದ್ರೆ ಏನಾಗಿದೆ ಅವನಿಗೆ? ಮಾತು ಬರ್ತಾ ಇದೆ. ಅದು ಸ್ವವ್ಯಾಹತ ಪ್ರಶ್ನೆ ಕೇಳಬಾರ್ದು. ಸುವ್ಯಾಹತಿ ಪ್ರಸಂಗ ಇರ್ಲೆಮೆಂಟ್ ಕ್ವಶನ್ ಕೇಳಬಾರ್ದು. ಇರ್ಲೆಮೆಂಟ್ ಕೇಳಿದ್ರೆ ಉಪಯೋಗ ಇಲ್ಲ. ಯಾವುದೋ ರಾಯರ ಬಗ್ಗೆ ಮಾತಾಡ್ತಾ ಇದ್ದಕ್ಕಿಂತ ಯಾರೋ ಬಗ್ಗೆ ಪ್ರಶ್ನೆ ಕೇಳಿಬಿಟ್ಟ ತಪ್ಪು. ಅದು ಇರ್ಲೆಮೆಂಟ್ ಕ್ವಶನ್ ಕೇಳಬಾರ್ದು. ಕೋರ್ಟ್ ತಂಡ ಕೂಡ ಅಷ್ಟೇ, ಅಬ್ಜೆಕ್ಷನ್ ಇವರು ಆಧಾರ ಅಂದ್ರೆ ಹೋಗಿಬಿಡುತ್ತೆ. ಇರ್ಲೆಮೆಂಟ್ ಕೇಳ್ತಿದ್ದಾನೆ ಅವನು ಅಂತ ಕೇಳಿ ಏನು ಮಾಡ್ತಾರೆ ಅದನ್ನು ಎಸ್ ಅಂತೇಳಿ ಮೊದಲ ಕತೆ ಮುಗಿತು. ಅಸಂಗತವಾದ ಕೇಳಬಾರ್ದು. ಸಿದ್ಧಾರ್ಥತಾಚೆ ವೈಫಲ್ಯಂ ಸಿದ್ಧಾರ್ಥತಾಚೆ ಪ್ರೂವ್ ಆಗಿರೋದನ್ನು ಕೇಳಬಾರ್ದು. ನಾವೆಲ್ಲ ಕೂತಿದ್ದೇವೆ ಇಲ್ಲ ಅಂತ ಕೇಳೋದು ಜೋರಾಗಿ ಏನು ಹೇಳ್ಬೇಕು ಅದಕ್ಕೆ? ಗುಡ್ ಅಂತ ಸಿದ್ಧ ಆಗಿ ಪ್ರೂವ್ ಆಗಿರೋದು ಮತ್ತೆ ಕೇಳೋ ಪ್ರಶ್ನೆನೇ ಇಲ್ಲ. ವೈಫಲ್ಯಂ ಯಾವುದು ವ್ಯರ್ಥನ ಅಂತ ಕೇಳಬಾರ್ದು. ಉದಾಹರಣೆ ಎಲ್ಲೋ ಏನಾಗುತ್ತೆ ಅಂತ ದೊಡ್ಡದಾಗಿ ಕೇಳಿದ. ನಮ್ಗೆ ವೆಹಿಕಲ್ ತಿಳ್ಕೊಂಡ್ರಷ್ಟೇ ಕಾಗೆಗೆ ಎಷ್ಟು ಕಂತ ಇವೆ ಅಂತ ಕೇಳಿದ. ಈ ಕಂಬ ಚಾಲಲ್ಲಿ ಎಷ್ಟು ಕೂದಲಿವೆ ಅಂತ ಕೇಳಿದ. ಈ ಪ್ರಶ್ನೆ ಉತ್ತರ ಗೊತ್ತಾದಷ್ಟೇ ಗೊತ್ತಾಗಿರೋದಷ್ಟೇ ಏನವು ದೊಡ್ಡ ಪ್ರಯೋಜನ ಆಯ್ತು. ನಾಲ್ಕು ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದ. ಅವರು ಇಂಥ ಪ್ರಶ್ನೆ ಕೇಳಿದ ಜನಗಳು. ಸುವ್ಯಾಹತಿ ರಸಂಗತಿ ಸಿದ್ಧಾರ್ಥತಾಚ ವೈಫಲ್ಯಂ ಯಾತಕ್ಕೆ ಕೇಳಬಾರ್ದು ಅಂದರೆ ನತೈಶ್ಯಾ ತತ್ವ ನಿರ್ಣಯ. ತತ್ವ ನಿರ್ಣಯಕ್ಕೆ ಉಪಯೋಗ ಬರೋದಿಲ್ಲ. ಯೋಜ್ ವೇಸ್ಟ್ ಅವು ಅರ್ಥ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರ್ದು. ಹೇಳಿದ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಕೇಳು ಅಂತ ಹೇಳಿದೆ ಪಾಪ ಮೇಸ್ಟ್ರು. ಸರ್ ಕ್ವಶನ್ ಪೇಪರ್ ಏನು ಪಿಟ್ ಆಗುತ್ತೆ ಸರ್ ಅಂತ ಕೇಳಿದರೆ ಇಂಥ ಪ್ರಶ್ನೆಗಳು ಕೇಳೋದೇನು ಗೆಟ್ಔಟ್ ಅಂತ ಕೇಳಿದೆ. ಅದು ಕೇಳಬಾರದ ಪ್ರಶ್ನೆಗಳು, ಗೊತ್ತಾಯ್ತಾ? ಪೇಪರ್ ಯಾರು ಸೆಟ್ ಮಾಡ್ತಾರೆ ಅಂತ ಕೇಳೋದು ಅದೆಲ್ಲ ಕೇಳಾಗಿಲ್ಲ. ಅದು ಅದು ಪ್ರಶ್ನೆಗಳು ಅಲ್ಲೇ ಅಲ್ಲ, ಪಾಠದ ಬಗ್ಗೆ ಮಾತ್ರ ಕೇಳೋದು. ಆ ರೀತಿಯಲ್ಲಿ ಯಾವುದು ವ್ಯರ್ಥನೋ ಅದನ್ನು ಕೇಳೋದಕ್ಕೆ ಹೋಗಬಾರ್ದು. ನೆನಪಿಟ್ಕೊಂಡಿರ್ಬೇಕು ಇದೆಲ್ಲ ಕೂಡ. ನಾವು ಕೇಳಬೇಕಂತ ಪ್ರಶ್ನೆ ಗುಂಪು ಸೇರೋದಿಲ್ಲ, ಅದು ಗ್ಯಾರಂಟಿ ಮಾಡ್ಕೊಂಡು ಕೇಳಬೇಕು. ನಾಲ್ಕು ಪ್ರಶ್ನೆ ಕೇಳಬೇಕಾದ್ರೆ ನಮ್ಮ ಪ್ರಶ್ನೆ ಯಾವುದ್ರಲ್ಲಿ ಸೇರಿದೆ ಹೇಳಿದ್ದೇನೆ ಕೇಳಬಾರ್ದು. ಗೊತ್ತಿದ್ದನ್ನು ಕೇಳಬಾರ್ದು, ಇಲ್ಲ ರೆಲೆವೆಂಟ್ ಅಂತ ಕೇಳಬಾರ್ದು. ಅರ್ಥ ಆಯ್ತಾ? ಇವತ್ತು ಕ್ರಿಕೆಟ್ ಸ್ಕೋರ್ ಎಷ್ಟೊತ್ತಿಗೆ, ಪಾಠಕರು ಕ್ರಿಕೆಟ್ ಸ್ಕೋರ್ ಎಷ್ಟೊತ್ತಿಗೆ, ಅದೇ ಮಾಡಬೇಕು. ಆ ಸತ್ಯ ಇರ್ಬೋದು, ಏನಲ್ಲ ಅದು, ಟೋಟಲಿ ಇರಲೆವೆಂಟ್, ಟೋಟಲ್ ಯಾವ ಕಾಲಕ್ಕೆ ಇರಲೆವೆಂಟ್, ಈಗ ಇರಲೆವೆಂಟ್ ಅಲ್ಲ, ಯಾವ ಕಾಲಕ್ಕೆ ಇರಲೆವೆಂಟ್. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಮಗೇನು ಬರುತ್ತೆ, ಸಾಧ್ಯ ಮಾಡುತ್ತೆ. ನಿಗ್ರಹ ಲಡ್ಕಲ್ಲಿ ರಥದಲ್ಲಿ ಹೋಟ್ಲಿಗೆ ಹೋಗಬಾರ್ದು ಹೋಗ್ಬೇಕು ಬೇಡ ಅಂತ ಕೇಳ, ರಥದಲ್ಲಿ ಹೋಟ್ಲಿಗೆ ಹೋಗಬಾರ್ದು ಬೇಡ ಅಂತ ಕೇಳ, ಯಾವಾಗಲೂ ಹೋಗಬಾರ್ದನ್ನ ಯೋಗ ಬರೋದು ಕೇಳಿದ್ರೆ ಅದು ತಪ್ಪದು. ಸಾತ್ಪರಣೆ ತೆಗೆದು ಸನ್ಯಾಸಿ ಮಾಡಬೇಕು ಬೇಡ ಅಂತ ಕೇಳು, ಅದೇನು ಪ್ರೂವ್ ಆಗಿದೆ, ಮಾಡಬೇಕು ಅಂತ ಪ್ರೂವ್ ಆಗಬೇಕು, ಮತ್ತೆ ಕೇಳೋ ಪ್ರಸಕ್ತಿ ಇಲ್ಲ. ಅದಕ್ಕೆ ನಿರ್ಣಯ ಕೇಳೋದು ಯಾವಾಗ ಸಂಶಯ ಬಂದ್ರೆ, ಸಿದ್ಧಾರ್ಥದಲ್ಲಿ ಕೇಳಬಾರ್ದು. ಇದೆಲ್ಲ ತಿಳ್ಕೊಂಡ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಆಗ ಶುಕಾಚಾರ ಪ್ರಶ್ನೆ ಕೇಳ್ತಾರೆ, ಬಯಸಿದ್ರೆ ಗುಡ್ ಅಂತ ಹೇಳ್ತಾರೆ. ವರಿಯಾರೇಶದೇ ಪ್ರಶ್ನೆ ಕೃತೋ ಲೋಕಿ ತಮೃಪ, ಒಳ್ಳೆ ಪ್ರಶ್ನೆ ಕೇಳಿದ್ದೆ ಅಂತ ಹೇಳಿ. ಅದೇನು ಪ್ರಶ್ನೆ ಕೇಳಿದ್ರು ಗುಡ್ ಅಂತ ಹೇಳ್ತಾರೆ. ಆ ಥರ ಪ್ರಶ್ನೆ ಕೇಳಬೇಕು ಹೊರತು ಅಸಂಗತ ಪ್ರಶ್ನೆಗಳನ್ನು ಕೇಳಬೇಕು, ಹೋಗಬಾರ್ದು. ತತ್ವನಿರ್ಣಯ ವೈಲೋಮ್ಯಂ ಸ್ಯಾದ್ವಾದೇಪಿ ನಿಗ್ರಹ, ತತ್ವನಿರ್ಣಯಕ್ಕೆ ವಿರುದ್ಧವಾಗಿ ಮಾಡೋದಾದರೆ ಅದೇನಾಗುತ್ತೆ, ನಿಗ್ರಹ ಸ್ಥಾನ. ಇದಿಷ್ಟು ನೆನಪಿಟ್ಕೊಂಡ್ರೆ ಆಚಾರ್ಯ ಎಷ್ಟು ವಿಷಯ ಹೇಳ್ತಾರೆ ತಿಳಿಯಿರಿ. ನಮಗೇನಿಸ್ತದೆ, ನಮಗೆಲ್ಲ ಸುಧಾ ಬೇಕಿಲ್ಲ, ಅನ್ನೋ ವ್ಯಾಖ್ಯಾನ ಬೇಕಿಲ್ಲ ಅನ್ನೋರಿಗೆ ಇದೆಲ್ಲ ಒಳ್ಳೆ ಉತ್ತರಗಳು. ಓಂ ಕುರುಕ್ಷೇತ್ರೇ ಸಮವೇತಾ.